ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ವಂದನೆಗಳು ಸಲ್ಲಿಸನಾಗಿದ್ದೀನಿ. ಕಳೆದ ಒಂದು ವಾರಗಳಲ್ಲಿ ನಾವು ಕ್ರಿಸ್ತ ವಿರೋಧಿ ಬಗ್ಗೆ ಅನೇಕ ಪಾಠಗಳನ್ನ ನೋಡಿದ್ರೆ, ಇವತ್ತಿನ ದಿನ ಏನಪ್ಪಾ ಮಾಡೋದು ಅಂದರೆ, ಈ ಕ್ರಿಸ್ತ ವಿರೋಧಿ ಬಗ್ಗೆ, ಆಂಟಿ ಕ್ರೈಸ್ಟ್ ಬಗ್ಗೆ ಆತ್ಮಿಕವಾಗಿ ಅಂದರೆ ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ನಮಗೆ ಸತ್ಯವೇದದಲ್ಲಿ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ನಾವೇನು ಮಾಡೋಣ, ಇದನ್ನು ನಾವು ನೋಡೋಣ. ಅದರ ಸೊ ನಮಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಪ್ರಕಟಣೆ 12ನೇ ಅಧ್ಯಾಯನ ನಾವೇನು ಮಾಡೋಣ, ಇವತ್ತು ನಾವು ಧ್ಯಾನ ಮಾಡೋಣ. ಅದರ ಅದನ್ನು ದಯವಿಟ್ಟು ಯಾರಾದರೂ ಪ್ರಕಟಣೆ 12ನೇ ಅಧ್ಯಾಯ 1ನೇ ಮತ್ತು 2ನೇ ವಾಕ್ಯನ ದಯವಿಟ್ಟು ಓದಬೇಕಾ ಕೇಳ್ಕೊತೀನಿ.
ಪರಲೋಕದಲ್ಲಿ ಒಂದು ಮಹಾಲಕ್ಷಣವು
ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು.
ಓದ್ರಿ, ಯಾರಾದ್ರು ಒಬ್ರು ಓದ್ರಿ.
ಓದಿ ಸಿಸ್ಟರ್.
ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆ ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ
ಓಕೆ, ಸಾಕಷ್ಟು ಒಂದು ನಿಮಿಷ. ಸೊ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀವಿ ಅಂದರೆ, ಪರಲೋಕದಲ್ಲಿ ಒಂದು ಲಕ್ಷಣ ಕಾಣಿಸಿತು, ಒಂದು ಸ್ತ್ರೀ ಏನ್ರಿ ಸೂರ್ಯನ ಧರಿಸ್ಕೊಂಡು ಚಂದ್ರ ಮೇಲೆ ನಿಂತ್ಕೊಂಡು ತಲೆ ಮೇಲೆ 12 ನಕ್ಷತ್ರಗಳುಳ್ಳಂಥ ಕಿರೀಟ ಇಟ್ಕೊಂಡು ಏನ್ರಿ ಒಂದು ಗರ್ಭಿಣಿಯಾಗಿ ಪ್ರಸವ ವೇದನೆ ಪಡ್ತಾ ಇದ್ಲು ಅಂತ ಏನು ಮಾಡ್ತೀರಿ ಹೇಳ್ತೀರಿ. ಸರಿ, ಈ ಪ್ರಸವ ವೇದನೆ ಪಡ್ತಾ ಇದ್ದಲ್ಲ, ಈ ಸ್ತ್ರೀಗೆ ಒಂದು ಒಂದು ಗಂಡು ಮಗು ಹುಟ್ಟಿತು ಅಂತ ಕೊಟ್ಟಿದೆ. ಎಲ್ಲಿ ಕೊಟ್ಟಿದೆ ಅಂತಂದರೆ 5ನೇ ವಾಕ್ಯ ಓದಿ.
ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತ್ತು.
ನೋಡ್ರ, ಸೊ ಅದು ನೋಡ್ಬೇಕಾದ್ರೆ ಒಂದು ಗಂಡು ಮಗನ ಏನ್ ಮಾಡ್ರಂತೆ ಎತ್ತರಂತೆ, ಆ ಕೂಸು ಪಕ್ಕನೆ ಎಲ್ಲೋ ಕೂತ್ಕೊಂಡ್ಬಿಡ್ತು ಅಂದ್ರೆ, ದೇವರ ಸಿಂಹಾಸನದಲ್ಲಿ ಇಡೀ ಲೋಕವನ್ನು ಕಬ್ಬಿಣದ ಕೋಲಿನ ಆಳ್ವಿಕೆ ಮಾಡೋಂಥ ಒಂದು ಕೂಸು ಹುಟ್ಟಿ ಏನ್ರಿ ದೇವರ ಸಿಂಹಾಸನದಲ್ಲಿ ಏನು ಮಾಡ್ತಂತೆ ಕೂತ್ಕೊಂಡ್ಬಿಡ್ತು ಅಂತ ನೋಡ್ತೀರಿ. ಅದರ ಸರಿ, ಈ ಕೂಸು ಯಾರು, ಈ ಸ್ತ್ರೀ ಯಾರು, ಹಂಗಾರೆ ಈ ಸ್ತ್ರೀ ಯಾರು, ಆ ಕೂಸು ಯಾರು, ಹಂಗಾರೆ ಯಾರು ಹೇಳ್ತೀರಾ?
ಯೇಸು ಕ್ರಿಸ್ತನು ಮರಿಯಳು
ವೆರಿ
ತಾಯಿ.
ಗುಡ್, ವೆರಿ ಗುಡ್ ಸಿಸ್ಟರ್, ಸೂಪರ್ ಸಿಸ್ಟರ್, ಸೂಪರ್, ವೆರಿ ಗುಡ್. ಅದರ ಸೊ ಈ ಪ್ರಶ್ನೆ ನೀವು ಯಾರಿಗಾರ ಕೇಳಿದ್ರು ಎಲ್ಲರೂ ಹೇಳೋದೇ ಅಂದರೆ, ಇದು ಮದರ್ ಮೇರಿ. ಆಮೇಲೆ ಆ ಕೂಸು ಯಾರಪ್ಪ ಅಂದರೆ, ಈ ಕೂಸು ಏನ್ರಿ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನು. ಯಾಕೆಂದರೆ ಹುಟ್ಟಿದ ತಕ್ಷಣ ಎಲ್ಲೋ ಕೂತ್ಕೊಂಡ್ಬಿಟ್ರು ಅಂತಂದರೆ, ಪಕ್ಕನೇನ್ರಿ ದೇವರು ಸಿಂಹಾಸನ ಏನು ಮಾಡ್ಬಿಟ್ರಿ ಇವರು ಕೂತ್ಕೊಂಡ್ಬಿಟ್ರು. ಅದರ ಏನ್ರಿ ದೇವರು ಸಿಂಹಾಸನ ಏನು ಮಾಡ್ಬಿಟ್ರಿ ಇವರು ಕೂತ್ಕೊಂಡ್ಬಿಟ್ರು, ಇಡೀ ಲೋಕವನ್ನು ಕಬ್ಬಿಣದ ಕೋಲಿನ ಆಳ್ವಿಕೆ ಮಾಡಂತ ಒಂದು ದೇವರು ಸಿಂಹಾಸನ ಕೂತ್ಕೊಂಡ್ಬಿಟ್ರು ಅಂತಂತ ಹೇಳ್ತಾರೆ. ಸರಿಯಪ್ಪ, ಆಯಿತು. 6ನೇ ವಾಕ್ಯ ಓದಿ ದಯವಿಟ್ಟು.
ಅಲ್ಲಿ ಆಕೆಗೆ 1260
ಇಲ್ಲ ಇಲ್ಲ,
ಹರವತ್ತು
ಒಂದು ನಿಮಿಷ, ಒಂದು ನಿಮಿಷ, ಸ್ವಲ್ಪ ಮುಂಚೆಯಿಂದ ಓದಿ. 5ನೇ ವಾಕ್ಯ ಎಲ್ಲಿ ಎಂಡ್ ಆಗ್ತಾರೋ ಅಲ್ಲಿ ಕಂಟಿನ್ಯೂ ಮಾಡಿ.
ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ
ನೋಡ್ರಿ, ಆ ಸ್ತ್ರೀ ಅರಣ್ಯಕ್ಕೆ ಏನು ಮಾಡೋಗ್ಬಿಡ್ಲಂತೆ, ಓಡಿ
ಹೌದು,
ಹೋಗ್ಬಿಟ್ಲಂತೆ. ಅದರ ಇವಾಗ ಈ ಸ್ತ್ರೀ ಮದರ್ ಮೇರಿ ಅಂತಂದರೆ, ಆ ಕೂಸು ಯೇಸು ಕ್ರಿಸ್ತು ಅಂತಂದರೆ ಏನ್ರಿ, ಯೇಸು ಕ್ರಿಸ್ತುಗೆ ಜನ್ಮ ಕೊಟ್ಟಿದ ತಕ್ಷಣ ಅವ್ರ ಅಮ್ಮ ಮರಿಯಳು ಮಗನ ಬಿಟ್ಬಿಟ್ಟು ಓಡೋಗ್ಬಿಟ್ರ, ಅರಣ್ಯಕ್ಕೆ ಓಡೋಗ್ಬಿಟ್ರ ಹೇಳ್ರಿ, ಅವ್ರ ಅಮ್ಮ ಮಗುನ ಜನ್ಮ ಕೊಟ್ಟಿದ ತಕ್ಷಣ ಮಗುನ ಬಿಟ್ಬಿಟ್ಟು ಅರಣ್ಯಕ್ಕೆ ಓಡೋಗ್ಬಿಟ್ರ, ಯೇಸು ಕ್ರಿಸ್ತು ಹುಟ್ಟಿದ ತಕ್ಷಣವೇ ಏನ್ರಿ ಪರಲೋಕಕ್ಕೆ ಒಯ್ಯಲ್ಪಟ್ಟು ಸಿಂಹಾಸನ ಕೂತ್ಕೊಂಡ್ಬಿಟ್ರ, ಕೂತ್ಕೊಂಡ್ಬಿಟ್ರ
ಇಲ್ಲ ಇಲ್ಲ ಸರ್.
ಇಲ್ವಲ್ಲ. ಮತ್ತೆ ಇದು ಮರ ಮೇರಿ ಬಗ್ಗೆ ಹೇಳ್ತಾ ಇದ್ದಂತ ಹೆಂಗೆ ಹೇಳಕ್ಕೆ ಸಾಧ್ಯ ಅವರ?
ಮುಂದಾಗುವ ಸಂಗತಿಗಳನ್ನು
ಅದಕ್ಕೆ ನಾವು ಏನು ಮಾಡಬೇಕು, ಇದನ್ನ ಸ್ಟಡಿ ಮಾಡ್ಬೇಕ್ರಿ. ಸಾಮಾನ್ಯವಾಗಿ ಏನು ಮಾಡ್ಬಿಡ್ತೀರಿ, ಇದನ್ನ ಹಂಗೆ ಓದ್ಬಿಟ್ಟು ಇದು ಮದರ್ ಮೇರಿ, ಇದು ಏನ್ರಿ ಇದು ಜೀಸಸ್ ಕ್ರೈಸ್ಟು ಅಂತ ನಾವು ಕನ್ಕ್ಲೂಷನ್ ಬಂದ್ಬಿಡ್ತೀರಿ. ಅದಕ್ಕೆ ಏನ್ರಿ ನೀವೆಲ್ಲರೂ ರೋಮನ್ ಕ್ಯಾಥಲಿಕ್ ಚರ್ಚ್ ಹತ್ರ ಹೋದಂದ್ರೆ ಎಲ್ಲ ಅಂಗಡಿಗಳು ಇರ್ತಾವೆ ನೋಡಿ ಪಕ್ಕದಲ್ಲಿ, ಅದೆಲ್ಲ ಫೋಟೋಗಳು ಹಾಕಿರ್ತಾರೆ, ಫ್ರೇಮ್ಗಳು ಹಾಕಿರ್ತಾರೆ. ಇದೇ ಫೋಟೋ ಹಾಕಿರೋದು ಮದರ್ ಮೇರಿ, ಎಲ್ಲ ಫುಲ್ ಗೋಲ್ಡನ್ ಸೀರೆ, ತಲೆ ಮೇಲೆ ಏನ್ರಿ 12 ಏನ್ರಿ ನಕ್ಷತ್ರಗಳು ಕಿರೀಟ ಹಾಕ್ಬಿಟ್ಟು ಅವ್ನು ಕೂಸು ಎತ್ಕೊಂಡ್ಬಿಡ್ತೀವಿ, ಅದೇ ಇನ್ಫೆಂಟ್ ಜೀಸಸ್ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಎಲ್ಲರೂ ಮದರ್ ಮೇರಿ ಏನು ಮಾಡೋದು, ಅಯ್ಯೋ ನೋಡಿ ಪರಲೋಕದಲ್ಲಿದ್ದಾರೆ ಮೇರಿ ಅಂತ ಏನು ಮಾಡೋದು ಹೇಳೋದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ, ಪ್ರಕಟಣೆ ಪುಸ್ತಕ ನೇರವಾಗಿರೋಂಥ ಭಾಷೆನೇ ಅಲ್ಲ. ಮೊದಲನೇದಾಗಿ ಅಲ್ವರ ನಾವು ಪ್ರಕಟಣೆ ಪುಸ್ತಕದ ಸ್ಟಡಿನೇ ಇದೆ, ಸಪ್ರೇಟ್ ಆಗಿದೆ ಅದರ ದೇವಸಿದ್ಧ ಇದೆ, ಅದನ್ನ ಯಾವತ್ತ ನೋಡೋಣ ಅದರ ಹೈಯರ್ ಸ್ಟಡೀಸ್ ಅದೆಲ್ಲ. ಅದರ ಅದು ನೋಡ್ಬೇಕ್ರೆ ಪ್ರಕಟಣೆ ಪುಸ್ತಕ ಫಸ್ಟ್ ಆಫ್ ಆಲ್ ಹೇಗೆ ಬಂದಿದ್ದಾರೆ ಅಂತ ನಾವೇನು ಮಾಡ್ಕೊ ಅರ್ಥ ಮಾಡ್ಕೊಬೇಕು. ಅದರ ಓದ ನೋಡಿರ್ತೀನಿ, ಪ್ರಕಟಣೆ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಹೇಗೆ ಬರೆದಿದ್ದಾರೆ ಅಂತ. ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ ಓದಿ.
ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು.
ಸೂಚಿಸಿದರು ನೋಡೋಣ, ಅಂಡರ್ಲೈನ್ ಮಾಡ್ಕೊಳ್ಳಿ ಆ ಪದ ತುಂಬಾ ಇಂಪಾರ್ಟೆಂಟ್. ಸೂಚಿಸಿದರು ಅನ್ನೋ ಗೊತ್ತಾ ಮೀನಿಂಗು, ನೇರವಾಗಿರಂತ ಭಾಷೆಯಲ್ಲಿ ಮಾತಾಡಲೇ ಇಲ್ಲ, ಸೂಚನೆಗಳ ಮುಖಾಂತರ ಏನ್ ಮಾಡಿದ್ರು ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಇದೇನಪ್ಪ ಸೂಚನೆ ಅದರ ಯೋಚನೆ ಮಾಡಿ, ಸೂಚನೆ ಅಂತದೇನು? ಇವಾಗ ಟ್ರಾಫಿಕ್ ಪೊಲೀಸನು ಟ್ರಾಫಿಕ್ ಅಲ್ಲಿ ನಿಂತಿರ್ತಾನೆ ಸಿಗ್ನಲ್ ಹತ್ರ, ಅದರ ಅವನು ಹಿಂಗೆ ಕೈ ನೋಡ್ಸಿದ್ರೆ, ಹಿಂಗೆ ಕೈ ಸೂಚನೆ ನೋಡ್ಸಿದ್ರೆ ಅರ್ಥ ಏನು?
ಚಿಹ್ನೆ
ಹ್ಮ್, ಏನ್ ಅರ್ಥ? ಇವಾಗ ಟ್ರಾಫಿಕ್ ಪೊಲೀಸನ್ನು ಹಿಂಗೆ ನೋಡಿಸ್ತಾನೆ ಕೈ ಅಂದ ಏನ್ ಅರ್ಥ? ಅಲ್ಲ ಏನ್ ಸೂಚನೆ ಹಿಂಗೆ ಕೈ ನೋಡಿಸ್ರೆ ಟ್ರಾಫಿಕ್ ಪೊಲೀಸ್ ಅರ್ಥ ಏನು? ಆ ಕಡೆ
ಸಿಗ್ನಲ್
ಹೋಗ್ಬೇಕು. ಹಾ, ಅಲ್ಲ ಹಿಂಗ್ ಕೈ ನೋಡಿಸಿದ್ರೆ
ಸ್ಟಾಪ್ ಅಂತ ಅರ್ಥ ಆಗಲ್ಲ ಸರ್.
ಸ್ಟಾಪ್ ಅಂತ ಅರ್ಥ. ವೆರಿ ಗುಡ್ ಅಲ್ವರ, ನಮ್ಮ ಪ್ರಸನ್ನ ಬದ್ರಿಗೆ ಲೈಸೆನ್ಸ್ ಹೆಂಗ್ ಸಿಕ್ತೋ ಗೊತ್ತಿಲ್ಲ ಅಲ್ವರ. ಹಿಂಗ್ ಕೈ ನೋಡಿಸ್ರೆ ಏನ್ ಮೀನಿಂಗು? ಹಿಂಗ್ ನೋಡಿಸಿದ್ರೆ
ಹೋಗಿ
ಮುಂದೆ ಹಾ ಹೋಗಿ ಅಂತ ನೋಡ್ರ, ಸೂಚನೆ ಇದೆ ಅಲ್ವಾ ನೋಡ್ರ ಏನಿದೆ ಹಂಗಾರೆ? ಸೂಚನೆ ಇದೆ ರೀ ಅಲ್ವರ, ಒಂದೊಂದು ಸೂಚನೆಗಳು. ಇದು ಇದು ಪೊಲೀಸವ್ರು ಮಾತಾಡೋದೇ ಬೇಕಾಗಿಲ್ಲ, ಹಿಂಗ್ ಕೈ ನೋಡಿಸ್ರೆ ಏನ್ ಮೀನಿಂಗು? ರೆಡ್ ಸಿಗ್ನಲ್ ನೋಡ್ಸ ಅಂತ ಲೆಕ್ಕ ನಿಂತ್ಕೊಂಡ್ಬಿಡ್ಬೇಕಲ್ಲೇ ಅದರ. ಹಿಂಗ್ ನೋಡ್ಸ್ರೆ ಏನ್ ಮಾಡಕೋ, ಹೋಗೋ ಅಂತ ಅರ್ಥ ಗ್ರೀನ್ ಸಿಗ್ನಲ್ ಕೊಟ್ಟಾಗಿಂದ. ಇದು ಸೂಚನೆ. ಇದೇ ತರ ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ ಬರೆದಿರೋದು ಎಲ್ಲ ಸೂಚನೆ ಭಾಷೆಗಳಲ್ಲೇ. ಸೂಚನೆಯಲ್ಲಿ ಏನ್ ಮಾಡಿದಾರೆ, ಎಲ್ಲ ಮಾತಾಡಿದಾರೆ. ಪ್ರಕಟಣೆ ಪುಸ್ತಕ ನೇರವಾಗಿರೋ ಭಾಷೆನೇ ಅಲ್ಲ ರೀ. ಅದಕ್ಕೆ ನೋಡ್ರಿ, ಪ್ರಕಟಣೆ 12ನೇ ಅಧ್ಯಾಯ 1ನೇ ವಾಕ್ಯ ಓದಿಂತೀನಿ. ವೈರ ಓದಿಂತೀನಿ.
ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತ್ತು.
ಮಹಾಲಕ್ಷಣ ಕಾಣಿಸಿತು. ಇಂಗ್ಲೀಷಲ್ಲಿ ಓದ್ಬೇಕಾದ್ರೆ ಏನ್ ಬರ್ತಾರೆ, ದೇರ್ ವಾಸ್ ಎ ಗ್ರೇಟ್ ಸೈನ್ ಇನ್ ಹೆವೆನ್. ಸೈನ್ ಅಂದ್ರೆ ಏನೋ, ಲಿಟರಲ್ ಆಗಿ ಆಕಾಶದಲ್ಲಿ ಕಾಣಿಸ್ತು ಅಂತಲ್ಲ ರೀ, ಏನ್ರಿ ಅದ ಅರ್ಥ? ಅದು ಒಂದು ಏನ್ರಿ ದರ್ಶನದ ತರ, ಏನ್ರಿ ಒಂದು ಲಕ್ಷಣದ ತರ, ಒಂದು ಸೂಚನೆ ಭಾಷೆ ಮುಖಾಂತರ ದೇವರೇ ಮಾಡವ್ರೆ ಇಲ್ಲಿ ಮಾತಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಪ್ರಕಟಣೆ ಪುಸ್ತಕನ ಓದ್ಬೇಕಾದ್ರೆ ಒಂದೊಂದು ಪದಗಳಿಗೆ ಅರ್ಥಗಳನ್ನ ಸತ್ಯವೇದದಲ್ಲಿ ಏನ್ ಮಾಡ್ಬೇಕು ನಾವು ಇವಾಗ ತೆಗಿಬೇಕು. ಅಂದ್ರೆ ಮೊದಲನೇದಾಗಿ ಪರಲೋಕದಲ್ಲಿ ಒಂದು ಮಹಾಲಕ್ಷಣವನ್ನು ನೋಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಪರಲೋಕ ಅಥವಾ ಆಕಾಶ, ಬೈಬಲ್ನಲ್ಲಿ ಈ ಪರಲೋಕನ ಆಶ ಆಕಾಶಕ್ಕೂ ಏನ್ ಮಾಡ್ತಾರೆ, ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ತಾರೆ ಪದಗಳನ್ನ. ಅದರ ಇವಾಗ ಪರಲೋಕದಲ್ಲಿ ಒಂದು ಗರ್ಭವತಿ ಸ್ತ್ರೀ ಇರಕ್ಕೆ ಸಾಧ್ಯನಾ? ಯೋಚನೆ ಮಾಡಿ, ಪರಲೋಕದಲ್ಲಿ ದೇವರ ಸ್ಥಳದಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ಗೆ ಸಾಧ್ಯನಾ? ಹಂಗಾರೆ ಏನು ಅಲ್ಲೇನು ಸಂಬಂಧ ಆಯ್ತಾ, ಮದುವೆ ಆಯ್ತಾ? ಬೈಬಲ್ ಹೇಳ್ತಾರೆ ಪರಲೋಕದಲ್ಲಿ ದೂತರುಗಳು ಮದುವೆ ಏನ್ ಮಾಡಲ್ವಂತೆ? ಹಾ
ಕೊಳ್ಳುವುದಿಲ್ಲ.
ಹಾ, ಮದುವೆ ಆಗೋದಿಲ್ಲ, ಮದುವೆ ಮಾಡ್ಕೊಡೋದಿಲ್ಲ. ಹಂಗಾರೆ ಪರಲೋಕದಲ್ಲಿ ಏನೇನಿಲ್ಲ ಅಲ್ಲಲ್ಲ, ಸಂಬಂಧ ಗಿಂಬಂಧ ಮಕ್ಕಳೆಲ್ಲ ಇಲ್ಲ ರೀ. ಹಂಗಂದ್ರೆ ಇದು ಖಂಡಿತವಾಗೂ ದೇವರಿರುವಂಥ ಸ್ಥಳ ಅಲ್ಲ ರೀ. ಅದಕ್ಕೆ ಪರಲೋಕ ಅಂತ ಹೇಳ್ಬೇಕ್ರೆ ಇಂಗ್ಲೀಷಲ್ಲಿ ಹೆವೆನ್ ಅಂತ ಹೇಳ್ತಾರೆ. ಇದಕ್ಕೆ ಬೈಬಲ್ ಮೂರು ಅರ್ಥ ಇದೆ. ಒಂದು, ದೇವರಿರುವಂಥ ಸ್ಥಳ, ಯೇಸು ಕ್ರಿಸ್ತ ಹೇಳ್ಕೊಟ್ಟಲ್ಲ ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ. ಎರಡನೇದು, ಪರಲೋಕ ಅಂದ್ರೆ ಏನ್ರಿ ಹೆವೆನ್ ಅಂತ ಹೇಳ್ಬೇಕ್ರೆ ಈ ಬ್ರಹ್ಮಾಂಡಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ, ಯೂನಿವರ್ಸ್. ಅದು ಕೀರ್ತನೆ 19:1 ಬರ್ತಾರೆ. ಇದೆಲ್ಲ ನಮಗೆ ಫಸ್ಟ್ ಪಾಠಲ್ಲಿ ಹೇಳ್ಕೊಟ್ಟಿನಿ, ಮೂರು ಲೋಕದ ಪಾಠಲ್ಲಿ ಎಲ್ಲ ಮರ್ತೋಗಿರ್ತೀರ, ಸ್ವಲ್ಪ ರೀಕಲೆಕ್ಟ್ ಮಾಡ್ಕೊಳ್ಳಿ. ಮೂರನೇ ಅರ್ಥ ಏನ್ರಿ ಪರಲೋಕ ಅಥವಾ ಹೆವೆನ್ ಅಂತ ಹೇಳ್ಬೇಕ್ರೆ ಏನಪ್ಪಾ ಅಂದ್ರೆ ನಮ್ಮ ಭೂಮಿಯ ವಾಯುಮಂಡಲ ಏನ್ರಿ. ಹಾ, ಅದರ ಅದಕ್ಕೆ ಆಕಾಶ ಅಂತ ಹೇಳ್ತಾರೆ, ಇದನ್ನೇ ಪರಲೋಕ ಅಂತ ಕೂಡ ಏನ್ ಮಾಡ್ತಾರೆ ನಮಗೆ ಸತ್ಯವೇದದಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಹೆವೆನ್ಸ್ ಅಂತ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕ್ರೆ ಈ ಒಂದು ವಾಯುಮಂಡಲದಲ್ಲಿ ಒಂದು ಮಹಾಲಕ್ಷಣ ಏನ್ ಮಾಡದಂತೆ ನೋಡಿದ್ರಂತೆ. ಏನಪ್ಪಾ ನೋಡಿದ್ರು ಅಂದ್ರೆ ಒಂದು ಸ್ತ್ರೀನ ನೋಡಿದ್ರು ಅಂತ ಹೇಳ್ತಾರೆ. ಸರಿ, ಇವಾಗ ಬೈಬಲ್ನಲ್ಲಿ ಸ್ತ್ರೀ ಅಂದ್ರೆ ಏನೋ, ಇವಾಗ ನೀವು ಇಷ್ಟೊಂದು ಇಷ್ಟೆಲ್ಲ ಪಾಠ ಕೇಳಿರ್ಬೇಕಾದ್ರೆ ನೀವೆಲ್ಲ ಒಂದು ಲೆವೆಲ್ ಬೆಳೆದಿರ್ಬೇಕು. ಬೆಳೆದಿರ ಅಂತ ತಿಳ್ಕೊಂತೀನಿ, ಯಾರು ಸತ್ಯನ ಕರೆಕ್ಟಾಗಿ ಕೇಳಿರ್ತಾರೋ ಅವ್ರು ಬೆಳೆದಿರ್ತಾರೆ ಅದರ ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಅದರ. ಅದಕ್ಕೆ ನೋಡೋಣ ಯಾರು ಎಷ್ಟೆಷ್ಟು ಬೆಳೆದಿದ್ದಾರೆ ಅಂತ. ಅದರ ಸ್ತ್ರೀ ಅಂದ್ರೆ ಬೈಬಲ್ ಉತ್ತರ ಏನ್ರಿ, ಏನು ಅರ್ಥ?
ಸಭೆ ಸರ್.
ವೆರಿ ಗುಡ್ ಸಿಸ್ಟರ್, ಪರವಾಗಿಲ್ಲಪ್ಪ. ಹಾಂ ಶಾಂತ ಸಿಸ್ಟರ್, ವೆರಿ ಗುಡ್. ಸಭೆ 2 ಕೊರಿಂಥ 11:2 ಹೇಳ್ತಾರಲ್ಲ, ಏನು ಮಾಡಿದ್ದೀನಿ ನಿಮಗೆ? ಹಾಂ, ನಿಮಗೆ ಶುದ್ಧ ಕನ್ಯೆಯಂತೆ ಕ್ರಿಸ್ತನಿಗೆ ಮಾಡಿದ್ದೀನಿ, ನಿಶ್ಚಿತಾರ್ಥ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ. ಹಂಗಾರೆ ಬೈಬಲಲ್ಲಿ ಸಭೆನ ಸ್ತ್ರೀಗೆ ಕಂಪೇರ್ ಮಾಡ್ತಾರೆ ಅಲ್ವರ? ಒಂದು ಕನ್ಯೆ ಯಾವ ಥರ ಕ್ರಿಸ್ತನ್ಗೆ ಎಂಗೇಜ್ಮೆಂಟ್ ಆಗಿದೆಯೋ, ಸ್ತ್ರೀಗೂ ಒಂದು ಪುರುಷನಿಗೆ ಎಂಗೇಜ್ಮೆಂಟ್ ಆಗ್ತಾರೋ, ಈ ಥರ ಸಭೆಗೂ ಕ್ರಿಸ್ತನಿಗೆ ಏನಾಗಿದೆ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆಗೋದು ಯಾವಾಗ? ಯೇಸು ಕ್ರಿಸ್ತನ ಎರಡನೇ ಬರುವಿಕೆಲಿ, ಎಂಗೇಜ್ಮೆಂಟ್ ಮೊದಲನೇ ಬರುವಿಕೆಲಿ ಆಗಿದೆ. ಎರಡನೇ ಬರುವಿಕೆಲಿ ಬರುವ ತನಕ ಸಭೆ ಕಾತ್ಕೊಂಡೇ ಇರಬೇಕು. ಆವಾಗ ಯೇಸು ಕ್ರಿಸ್ತು ಎರಡನೇ ಬರುವಿಕೆಲಿ ಬರಬೇಕಾದ್ರೆ ಏನಾಗ್ತಾರೆ ಅಂತಂದರೆ, ಏನ್ರಿ ಯೇಸು ಕ್ರಿಸ್ತನಿಗೂ ಸಭೆಗೆ ಏನಾಗ್ತದೆ, ಮದುವೆ ಆಗ್ತಾರೆ. ಮದುವೆ ಆದಾಗ ಇಡೀ ಲೋಕ ಜನಗಳು ಏನು ಮಾಡ್ತಾರೆ, ಮಕ್ಕಳಾಗಿ ಅವ್ರಿಗೆ ಹುಡ್ತಾರೆ. ಹಂಗ್ರೆ ಇವಾಗ ಆಗಿರೋದು ಬರೀ ಎಂಗೇಜ್ಮೆಂಟ್, ಹಂಗ್ರೆ ಇವಾಗ ಪ್ರೆಗ್ನೆಂಟ್ ಆಗಂಗಿಲ್ಲ, ಇವಾಗ ಗರ್ಭವತಿ ಆಗಂಗೆ ಇಲ್ಲ ರೀ ಅಲ್ವರ? ಹಾ, ಹಂಗಾದ್ರೆ ಈ ಸ್ತ್ರೀ ಸಭೆ ಆಯ್ತಪ್ಪ. ಹಾ ಸರಿ, ಈ ಸ್ತ್ರೀಗೆ ತಲೆ ಮೇಲೆ ನಕ್ಷತ್ರ ಇದೆ ಅಂತೆ, ನಕ್ಷತ್ರದ ಕಿರೀಟ ಇದೆ ಅಂತೆ ಅಲ್ವರ? ಸಿ, ಎಷ್ಟಿದೆ ನಕ್ಷತ್ರ?
ಏಳು ನಕ್ಷತ್ರ
ಎಲ್ಲಿ ಎಷ್ಟು?
ಹನ್ನೆರಡು ನಕ್ಷತ್ರ
ಹನ್ನೆರಡು ಹನ್ನೆರಡು ಸರ್ ಹನ್ನೆರಡು ನಕ್ಷತ್ರ
12 ನಕ್ಷತ್ರ. ಅಪ್ಪ ಇವಾಗ ನೀವು ಹೇಳಿ, ಸಭೆಗೂ ಮತ್ತೆ 12 ಏನೋ ಸಂಬಂಧ ಇದೆಯಾ? ಸಭೆ ಅಂತ ಹೇಳಿದ ತಕ್ಷಣ 12ಕ್ಕೆ ಏನೋ ಸಂಬಂಧ ಇದೆಯಾ?
ಕುಲಗಳು ಸರ್
ಏನು 12?
ಕುಲಗಳು
ಅದು ಅದು ಸಭೆಗೆ ಬರ್ತದ? ಅಲ್ಲ, ಕುಲಗಳು ಅಂತಾನೆ ಇಸ್ರೇಲ್ ಜನಗಳಿಗೆ ಆಗೋಯ್ತು. ಸಭೆಗೆ ಹೇಳ್ರಿ, ಸಭೆಗೆ 12ಕ್ಕೆ ಏನು ಸಂಬಂಧ? ಸಭೆಯಲ್ಲಿ 12 ಏನಿದ್ದಾರೆ? ಸಭೆಯಲ್ಲಿ 12 ಜನ ಯಾರಿದ್ದಾರೆ?
ಡಿಸೈಪಲ್ಸ್
ಹಾಂ, ಯಾರವರು ಡಿಸೇಬಲ್ಸ್ ಅಂದರೆ ಯಾರವರು?
ಶಿಷ್ಯದ ಸರ್
ಅದೇ
ಯಾರು
ಯಾರವರು? ಶಿಷ್ಯಂದ್ರೆ ಕರೆಕ್ಟ್, ಯಾರು ಅವ್ರಿಗೆ ಅವ್ರಿಗೆ ಹೆಸರಿರ್ಲಿಲ್ವಾ? ಅವ್ರಿಗೆ ಏನಂತ ಕರಿತಾ ಇದ್ರು? ಯೇಸು ಕ್ರಿಸ್ತು.
ಅಪೋಸ್ತಲರ್ ಅಂತ ಕರೆ
ಹಾಂ, ಅಬ್ಬಾ 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 ಅಬ್ಬಾ, ಏನು ಚೆನ್ನಾಗಿ ಓದ್ತೀರಿ ಬೈಬಲ್ಲು. ಅಲ್ಲೇ, ಹಾಂ, 12 ಜನ ಅಪೋಸ್ಟಲ್ಸ್ಗಳನ್ನೇ ಏನು ಮಾಡ್ತಾರದು ಇಲ್ಲಿ ನಕ್ಷತ್ರಕ್ಕೆ ಹೇಳ್ತಾ ಇರೋದು ಅಲ್ವರ? ಅವರೆಲ್ಲ ಯೇಸು ಕ್ರಿಸ್ತನ ಡಿಸೈಪಲ್ಸ್ ಆದ್ರೆ ಸ್ಪೆಷಲ್ ಆಗಿ 12 ಜನ ಅಪೋಸ್ಟಲ್ಸ್ ಮಾತ್ರ ಏನಾಗಿದ್ದು ಇದ್ದಿದ್ದು ನೋಡೋರ ನೋಡಿ. ಸತ್ಯವೇದರೆ ಹಿಂಗೆ ಡಿಕೋಡ್, ಈ ಕೋಡ್ಗಳು ಹಾಕ್ರೆ ಹೆಂಗೆ ಕ್ಲೀನ್ ಓಪನ್ ನೋಡಿದೆ ನೋಡಿ. ಸಭೆ ಬಂದ್ಬಿಟ್ಟು ಏನಾಯ್ತದೆ, ಒಂದು ಸ್ತ್ರೀ ಥರ, ಒಂದು ಕನ್ಯೆ ಸ್ತ್ರೀ ಥರ ಇತ್ತು. ಸಭೆಗೆ ಕಿರೀಟನೇ ಯಾರಪ್ಪ ಅಂತಂದರೆ, 12 ಜನ ಅಪೋಸ್ಟಲ್ಸ್ ಏನಾಗಿದ್ರು ಸಭೆಗೆ ಕಿರೀಟಾರಿ ಅಲ್ದರ ಏನ್ರಿ ಕಿರೀಟ ಥರ ಇದ್ರು. ಯೋಚನೆ ಮಾಡಿದ್ದೀನಿ, 12 ಜನ ಅಪೋಸ್ಟಲ್ಸ್ ಹೆಂಗಿದ್ರು ಅಂತೆ, ಪ್ರಕಾಶವುಳ್ಳ ನಕ್ಷತ್ರಗಳು. ಇದೇ ನಕ್ಷತ್ರಗಳನ್ನ ಹೇಳ್ತಾರ ಅಂದ್ರೆ, ಎಸ್, ಇವಾಗ ಫಿಲಮ್ ಸ್ಟಾರ್ಸ್ ಇದಾರ ಇಲ್ವಾ? ಇದಾರ ಇಲ್ವಾ?
ಇದ್ದಾರೆ ಸರ್
ಇದಾರೆ. ಸ್ಪೋರ್ಟ್ಸ್ ಸ್ಟಾರ್ ಇದಾರ ಇಲ್ವಾ?
ಇದ್ದಾರೆ ಸರ್
ಹಾ, ಅದೇ ತರ ಇವರು ಬಿಬ್ಲಿಕಲ್ ಸ್ಟಾರ್ಸ್. ಏನ್ರಿ ಇವರೆಲ್ಲ ಯಾರು ಅಂದ್ರೆ ಬಿಬ್ಲಿಕಲ್ ಸ್ಟಾರ್ಸ್, ಬೈಬಲ್ ಹೇಳ್ತಾರೆ ನೋಡಿದ್ದೀನಿ. ಎಲ್ಲಿ? ದಾನಿಯಲ್ 12ನೇ ಅಧ್ಯಾಯ 3ನೇ ವಾಕ್ಯ ಓದಿ. ದಾನಿಯಲ್ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ.
ತಿರಸ್ಕಾರಗಳು ಅನುಭವಿಸುವವರು, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಒಳಿಯುವವರು,
ನೋಡ್ರ
ದಾನಿಯಲ್ಲಿ
ಏನ್ರಿ,
ನೀನು
ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಏನ್ ಮಾಡ್ತಂತೆ, ಒಳಿತಾರಂತೆ.
ಒಳಿಯುವವರು
ದೇವ್ರ ಮಕ್ಕಳನ್ನ ನಕ್ಷತ್ರಗಳಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಯೇಸು ಕ್ರಿಸ್ತ ಎಂತ ನಕ್ಷತ್ರ? ಯೇಸು ಕ್ರಿಸ್ತ ಎಂತ ನಕ್ಷತ್ರ? ವಾ,
ಸೂಚಿಸುವ ನಕ್ಷತ್ರ
ಹಾ
ಉದಯ ಕಾಲವನ್ನು ಸೂಚಿಸುವ ನಕ್ಷತ್ರ
ಹಾ, ಏನ್ ನಕ್ಷತ್ರ ಸ್ಟಾರ್, ಎಂತ ನಕ್ಷತ್ರ ಅಂದ್ರೆ?
ಉದಯ ಕಾಲವನ್ನು ಸೂಚಿಸುವ ನಕ್ಷತ್ರ
ಹಾ, ಉದಯ ನಕ್ಷತ್ರ, ಕರೆಕ್ಟ್. ಹಂಗಾರೆ ಯೇಸು ಕ್ರಿಸ್ತನಿಗೆ ಉದಯ ನಕ್ಷತ್ರ ಅಂತ ಹೇಳೋರು ಅಂತಂದ್ರೆ, ಏನ್ರಿ ದೇವ್ರ ಮಕ್ಕಳನ್ನ ಸತ್ಯವೇದದಲ್ಲಿ ನಕ್ಷತ್ರಗಳಿಗೆ ಕಂಪೇರ್ ಮಾಡ್ತಾರೆ. ಮುಖ್ಯವಾಗಿ 12 ಜನ ಅಪೋಸ್ಟಲ್ಸ್ ಸಭೆಗೆ ಹೆಂಗಪ್ಪ ಇದ್ರು ಅಂದ್ರೆ, ಒಂದು ಕಿರೀಟ ತರ ಇದ್ರು. 12 ನಕ್ಷತ್ರಗಳ ತರ ಬ್ರೈಟ್ ಆಗಿ ಏನಾಗ್ತಾ ಇದ್ರಿ, ಶೈನ್ ಆಗ್ತಾ ಇದ್ರು. ಸರಿ, ಇವರು ಸೂರ್ಯನ ಧರಿಸ್ಕೊಂಡಿದ್ರು, ಚಂದ್ರ ಮೇಲೆ ನಿಂತ್ಕೊಂಡಿದ್ರು ಅಂತ ಏನರ್ಥ? ನಮಗೆ ಸೂರ್ಯನ ಏನು ಬೈಬಲ್ನಲ್ಲಿ, ಚಂದ್ರನ ಏನು ಅರ್ಥ ಇದ್ದಾರೆ ಅಲ್ವ? ಇವ್ ನೋಡಿ, ಇವಾಗ ಸೂರ್ಯನ್ಗೆ ಬೆಳಕಿದೆ, ಸ್ವಂತ ಬೆಳಕಿದೆಯಪ್ಪ. ಚಂದ್ರನಿಗೆ ಸ್ವಂತ ಬೆಳಕಿದೆಯಾ?
ಇಲ್ಲ ಸರ್
ಇಲ್ಲ.
ಸೂರ್ಯನ
ಕರೆಕ್ಟ್, ಸೂರ್ಯನ್ ಬೆಳಕನೆ ಪ್ರತಿಬಿಂಬಿಸೋದು ಯಾವ್ದಪ್ಪ ಅಂದ್ರೆ, ಚಂದ್ರ ಅಲ್ವರ? ಹಂಗಾರೆ ಏನ್ ಗೊತ್ತಾದ ಅರ್ಥ ಏನ್ರಿ, ಸೂರ್ಯ ಅಂದ್ರೆ ಹೊಸ ಒಡಂಬಡಿಕೆ ಬೆಳಕು. ಯೇಸು ಕ್ರಿಸ್ತ ಏನಾಗಿದ್ರೆ ಲೋಕಕ್ಕೆ ಬೆಳಕಾಗಿದ್ರೆ, ಯೇಸು ಕ್ರಿಸ್ತ ಮುಖಾಂತರ ಸತ್ಯ ಬಂತು, ಅವ್ರ ಬೆಳಕು ಅಲ್ವರ? ಹಂಗಾದ್ರೆ ಹಳೆ ಒಡಂಬಡಿಕೆ ಏನಪ್ಪ ಅಂದ್ರೆ, ಚಂದ್ರ ರೀ. ಯಾಕಂದ್ರೆ ಚಂದ್ರಕ್ಕೆ ಸ್ವಂತ ಬೆಳಕಿಲ್ಲ ಅಂದ್ರೆ ಸ್ವಂತ ಅರ್ಥ ಇಲ್ಲ ರೀ. ಈ ಹಳೆ ಒಡಂಬಡಿಕೆನ ಅರ್ಥ ಮಾಡ್ಕೊಬೇಕಾದ್ರೆ ಹೊಸ ಒಡಂಬಡಿಕೆ ಬೇಕೇ ಬೇಕ್ರಿ. ಹೊಸ ಒಡಂಬಡಿಕೆ ಇಲ್ದರೆ ಇದ್ರೆ ಹಳೆ ಒಡಂಬಡಿಕೆ ಅರ್ಥ ಮಾಡ್ಕೊಳೋದು ಅಸಾಧ್ಯ. ನೋಡಿ ಎಲ್ಲಿ ಹೇಳ್ತಾರೆ, ಇಬ್ರಿಯರು 10ನೇ ಅಧ್ಯಾಯ ಇಬ್ರಿಯರಿಗೆ ಬಂದ ಪತ್ರಿಕೆ 10ನೇ ಅಧ್ಯಾಯ ತೆಗಿರಿ ದಯವಿಟ್ಟು. 10ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿ.
ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ
ಸಾಕ್ಬಿಡು,
ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು.
ನೋಡ್ರ ಏನ್ರಿ ಆ ಒಂದು ಏನ್ರಿ ಹಳೆ ಒಡಂಬಡಿಕೆ ವಿಚಾರಗಳೆಲ್ಲ ಹೆಂಗಿದೆ ಅಂತ, ಪೂರ್ವಕಾಲ ಬರ್ತಿರಲಿಲ್ಲ ಹೆಂಗಿದೆ ಅಂತ ಅಲ್ಲೆಲ್ಲ ಏನ್ರಿ ಛಾಯೆ ನಿಜ ಸ್ವರೂಪ ಅಲ್ಲ ಅಲ್ವರ. ಅದರಿಂದ ಏನ್ರಿ ಇಲ್ಲವಂತ ಅದಲ್ಲ ಅದೆಲ್ಲ ಬರೀ ಛಾಯೆ ಅಷ್ಟೇ, ಬರೀ ಶ್ಯಾಡೋ. ಇಂಗ್ಲೀಷಲ್ಲಿ ಬರ್ತಾರೆ ಇಟ್ ವಾಸ್ ಎ ಶ್ಯಾಡೋ ಆಫ್ ಗುಡ್ ಥಿಂಗ್ಸ್ ಟು ಕಮ್. ಶ್ಯಾಡೋ, ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ಇದೇನು ಮಾಡ್ತಾರೆ ಸೂರ್ಯನ ಬೆಳಕನ್ನೇ ಪ್ರತಿಬಿಂಬಿಸೋದು, ಆ ನೆರಳು ಬರೀ ನೆರಳು ಅಷ್ಟೇ ಅದು. ಕರ್ತನಲ್ಲಿ ಪ್ರೀತಿ ಅನ್ನಿಸ್ಗಳೇ. ಅದಕ್ಕೆ ನೋಡ್ಬೇಕ್ರೆ ಸಭೆ ಬಂದ್ಬಿಟ್ಟು ಸೂರ್ಯನ ಧರಿಸ್ಕೊಂಡಿದ್ರು ನಂಗೆ ಗೊತ್ತಾ ಮೀನಿಗೋ. ಸಭೆಗೆ ಬಂದ್ಬಿಟ್ಟು ಹೊಸ ಒಡಂಬಡಿಕೆ ಏನಾಗಿತ್ತು, ಕಂಪ್ಲೀಟ್ ಹೊಸ ಒಡಂಬಡಿಕೆಗಳು ಕಂಪ್ಲೀಟ್ ಕವರ್ ಆಗಿತ್ತು. ಸಭೆ ಹೊಸ ಒಡಂಬಡಿಕೆ ಒಳಗಡೆ ಮುಳುಗಿತ್ತು, ಹೊಸ ಒಡಂಬಡಿಕೆ ಕಂಪ್ಲೀಟಾಗಿ ಆವರಿಸ್ಕೊಂಡಿತ್ತು ಸಭೆನ. ಸರಿ, ಚಂದ್ರ ಮೇಲೆ ನಿಂತಿತ್ತು ಅಂದ್ರೆ ಏನಪ್ಪಾ ಅಂದರೆ ಸಭೆಗೆ ಅಸ್ಥಿಭಾರನೇ ಏನ್ರಿ, ಓಲ್ಡ್ ಟೆಸ್ಟಿಮೆಂಟ್ ರೀ, ಹಳೆ ಕಾಲದಂಥ ಪ್ರವಾದಿಗಳ ಮಾತುಗಳ ಮೇಲೆ ಏನಾಗಿದ್ದು ಸಭೆ ಸ್ಥಿರವಾಗಿ ನಿಂತಿದ್ದು. ಓದಿ ಎಫೆಸರ್ಗೆ ಬಂದಂಥ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ.
ಅಪೊಸ್ತಲರು ಪ್ರವಾದಿಗಳು ಎಂಬ ಆಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ.
ನೋಡ್ರ ಎಷ್ಟು ಚೆನ್ನಾಗಿ
ಯೇಸು
ಹೇಳ್ತಾರೆ,
ಕ್ರಿಸ್ತನೇ
ಪ್ರವಾದಿಗಳ
ಮುಖ್ಯವಾದ
ಅಸ್ಥಿಭಾರದ
ಮೂಲೆಗಳು.
ಮೇಲೆ, ಪ್ರವಾದಿಗಳ ಅಸ್ಥಿಭಾರದ ಮೇಲೆ ಏನಂತ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರ, ಅಸ್ಥಿಭಾರನೇ ಅದರಿ ಅಲ್ವರ. ಹಂಗಾರೆ ಸಭೆ ಇಷ್ಟು ಚೆನ್ನಾಗಿ ಏನಾಗಿತ್ತು, ಒಂದು ಕನ್ಯೆ ಥರ ಇಷ್ಟೊಂದು ಲಕ್ಷಣವಾಗಿ ಇಷ್ಟೋ ಗೌರವವಾಗಿ ಏನಾಗಿತ್ತಂತೆ ಇತ್ತಂತೆ ಅಲ್ವರ. ಸರಿ, ಇವಾಗ ಏನಾಯ್ತು, ಪ್ರಕಟಣೆ ಪುಸ್ತಕದಲ್ಲಿ ಹಂಗೆ ಮುಂದಕ್ಕೆ ಹೋದ್ರೆ ನೋಡಿ, ಓದೋಣ ಪ್ರಕಟಣೆ 12ನೇ ಅಧ್ಯಾಯ 3ನೇ ವಾಕ್ಯ ದಯವಿಟ್ಟು ಓದಿ, ಏನಾಯ್ತು ನೋಡೋಣ. ಹಾ,
ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾ ಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು.
ವೆರಿ ಗುಡ್. ನೋಡ್ರ ಒಂದು ಕೆಂಪಾದ ಘಟ ಸರ್ಪ ಇತ್ತಂತರಿ, ತಲೆ ಮೇಲೆ ಏನಿತ್ತಂತಲ್ಲಿ ಅಲ್ಲಿ ನೋಡ್ಬೇಕಾರೆ 7 ತಲೆಗಳು 10 ಕೊಂಬುಗಳು ಇತ್ತಂತೆ. ಸರಿ, ಈ ಕೆಂಪಾದ ಘಟ ಸರ್ಪದ ಬಗ್ಗೆ ನಾವು ಬೇರೆ ಎಲ್ಲಾರ ಓದಿದ್ದೀರಾ ಚೆನ್ನಾಗಿ ಅರ್ಥ? ಹಾ, ವೆರಿ ಗುಡ್ ಸ್ಟಾರ್, ಪರವಾಗಿಲ್ಲಪ್ಪ ಶಾಂತ ಸ್ಟಾರ್, ಹಾ ಓದ್ತೀರ, ವೆರಿ ಗುಡ್. ಡಾನಿಯಲ್ 7ನೇ ಅಧ್ಯಾಯದಲ್ಲಿ, ಹಂಗಂದ್ರೆ ದಾನಿಯಲ್ 7ನೇ ಅಧ್ಯಾಯ ನೋಡ್ಬೇಕಾರೆ ಅದನ್ನು ಯಾವ ರಾಜ್ಯಕ್ಕೆ ಕಂಪೇರ್ ಮಾಡ್ತೀರಿ ಅಂದರೆ ರೋಮ್ ರಾಜ್ಯಕ್ಕೆ ಕಂಪೇರ್ ಮಾಡ್ತೀರಿ. ಹಂಗಾದ್ರೆ ಏನರ್ಥ ಅಂದರೆ ಸಭೆ ಇದೆ, ಸಭೆ ಇರೋ ಸಂದರ್ಭದಲ್ಲಿ ರೋಮ್ ರಾಜ್ಯ ಏನು ಮಾಡ್ತಾರೆ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾ ಇದೆ ಅಂತೆ ಅಲ್ವರ. ಸರಿ, ಇದು ಏನು ಮಾಡ್ತು ಓದ ನೋಡಿದ್ದೆ ನೆಕ್ಸ್ಟ್ 4ನೇ ವಾಕ್ಯ ಓದಿಷ್ಟು ನೆಕ್ಸ್ಟ್ ಹಂಗೆ. ಹಾಂ,
ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ
ನೋಡ್ರಿ ಇಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಈ ಘಟ ಸರ್ಪ ತನ್ನ ಬಾಲದಿಂದ ಆಕಾಶದಲ್ಲಿ 3 ನಕ್ಷತ್ರಗಳಲ್ಲಿ ಒಂದು ಭಾಗನ ನೆಲಕ್ಕೆ ದಬ್ಬಿಡ್ತಂತೆ. ಅಂದ್ರೆ ಇದೇನಿದು, ಈ ಬಾಲದಲ್ಲಿ 3 ಭಾಗದಿಂದ 1 ನಕ್ಷತ್ರ ದಬ್ಬಿಡ್ತು ಅಂದ್ರೆ ಏನರ್ಥ? ನಾ ಇವಾಗ ತಾನೇ ಏನು ನೋಡಿದ್ರಿ, ಹಾ ನಕ್ಷತ್ರ ಅಂದ್ರೆ ಏನಂತ ಅರ್ಥ ನೋಡ್ಬಿಟ್ರಿ ಏನ್ರಿ, ಹಾ ನಕ್ಷತ್ರ ಅಂದ್ರೆ ಏನರ್ಥ ಅಂತ ನೋಡಿದ್ರಿ, ಹಾ ಏನ್ರಿ ಅಪೋಸಿಸ್ಗಳಿಗೆ ನಕ್ಷತ್ರ ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ, ಕರೆಕ್ಟಾ? ಹಂಗಂದ್ರೆ ಈ ರೋಮ್ ಒಂದು ಅಧಿಪತಿ, ರೋಮ್ ರಾಜ್ಯವು ಆಕಾಶದಲ್ಲಿರೋಂಥ 3 ಭಾಗದಲ್ಲಿಂಥ ನಕ್ಷತ್ರಗಳಲ್ಲಿ ಒಂದು ಭಾಗದ ನಕ್ಷತ್ರನ ಭೂಮಿಗೆ ದಬ್ಬಿಡ್ತು ಅಂದ್ರೆ ಏನಪ್ಪ ಮೀನಿಂಗು ಅಂದರೆ, ಆಕಾಶದಲ್ಲಿ ಆ ಕಾಲದಲ್ಲಿ ಅಂದರೆ ಆತ್ಮಿಕವಾದಂಥ ಒಂದು ಮತ ಧರ್ಮದಲ್ಲಿ 3 ಧರ್ಮಗಳು ಲೋಕದಲ್ಲಿ ಇತ್ತು ಪ್ರಮುಖವಾಗಿ. ಒಂದು ಯಹೂದ್ಯರ ಧರ್ಮ, ಇನ್ನೊಂದು ಕ್ರೈಸ್ತ ಧರ್ಮ, ಇನ್ನೊಂದು ಪೇಗನ್ ಧರ್ಮ. ಪೇಗನ್ ಧರ್ಮ ಅಂದರೆ ರೋಮಲ್ಲಿರೋಂಥ ಒಂದು ಆಚರಣೆಗಳನ್ನ ದೇವತೆಗಳನ್ನ ಆರಾಧನೆ ಮಾಡೋದು, ಇದು ಏನ್ರಿ ಒಂದು ಪೇಗನ್ ಧರ್ಮ ಅಂತ ಹೇಳೋರು. ಇವಾಗ ರೋಮ್ ರಾಜ್ಯ ಏನ್ರಿ ನೋಡಿ, ಇವಾಗ ಹೆಂಗೆ ಸತ್ಯವೇದದಲ್ಲಿ ನಕ್ಷತ್ರಗಳಿದ್ರು ಅದೇ ಥರ ಯಹೂದ್ಯರ ಧರ್ಮದಲ್ಲಿ ಕೂಡ ನಕ್ಷತ್ರಗಳೇನಾಗಿದ್ರು ಇದ್ರು, ಪೇಗನ್ ಧರ್ಮದಲ್ಲಿ ಕೂಡ ನಕ್ಷತ್ರಗಳಿದ್ರು, ಕ್ರೈಸ್ತ ಧರ್ಮದಲ್ಲಿ ಕೂಡ ಅಪೊಸ್ತಲ್ಸ್ ಏನಾಗಿದೆ ನಕ್ಷತ್ರಗಳ ಥರ ಇದ್ರು. ರೋಮ ಅಧಿಪತಿ ರೋಮ್ ರಾಜ್ಯದವರು ಈ ಮೂರು ಧರ್ಮಗಳಲ್ಲಿ ಯಾರಿಗೆ ತುಂಬ ಹಿಂಸೆ ಕೊಟ್ಟರು ಅಂತ ನೋಡ್ದ ಅಂತಂದರೆ, ಅವ್ರು ಹಿಂಸೆ ಕೊಟ್ಟಿದ್ದೆ ಅಂದರೆ ಕ್ರೈಸ್ತ ಧರ್ಮದಲ್ಲಿರೋಂಥ ದೇವ್ರ ಮಕ್ಕಳಿಗೆ. ಆ ನಕ್ಷತ್ರಗಳನ್ನ ಭೂಮಿಗೆ ದಬ್ಬಿಟ್ರೋ ಏನಪ್ಪ ಮೀನಿಂಗ್ ಅಂದರೆ, ಆ ನಕ್ಷತ್ರಗಳ ಥರ ಇರುವಂಥ ಅನೇಕ ಅಪೋಸ್ಟಲ್ಸ್ಗಳನ್ನ ಅವ್ರನ್ನ ಹಿಂಸೆ ಕೊಟ್ಟು ಮರಣದಲ್ಲಿ ಒಪ್ಪಿಸಿ ಅವ್ರಿಗೆ ಸಾಯಿಸಿ ಅವ್ರನ್ನೆಲ್ಲ ಏನಪ್ಪ ಮಾಡಿದ್ರು ಅಂದರೆ, ಆಕಾಶದಲ್ಲಿದ್ದವ್ರನ್ನ ಉನ್ನತವಾಗಿದ್ದವ್ರನ್ನ ಮರಣದಲ್ಲಿ ಏನು ಮಾಡಿದ್ರು, ಅವ್ರಿಗೆ ಸಮಾಧಿಗೆ ಸೇರಿಸ್ಬಿಟ್ರು. ಇವಾಗ ಯೋಚನೆ ಮಾಡಿರಿ, ಅಪೋಸ್ಟಲ್ಸಲ್ಲಿ ಏನ್ರಿ ಯಾರೂ ಇಲ್ಲ ಅಂತಂದರೆ ಸಭೆ ಸ್ಟ್ರಾಂಗ್ ಆಗಿರ್ತದ? ಇವಾಗ ಸಭೆ ನಡೆಸೋರು ಹೆಂಗಿರ್ಬೇಕು? ದುಡುವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಲ್ವರಾ? ಇವಾಗ ಯೋಚನೆ ಮಾಡಿರ್ತೀನಿ, ಸಭೆ ಇಲ್ಲಿ ಯಾರಿಲ್ಲಂತೆ, ಅಪೋಸ್ಟಲ್ಸ್ ಏನಾಗಿಲ್ಲ ಇಲ್ಲಂತೆ. ಅಪೋಸ್ಟಲ್ಸ್ ಇಲ್ದಿರ್ಬೇಕಾದ್ರೆ ಏನಾಯ್ತು? ಇವಾಗ ಓದಿ ವಾಕ್ಯ, ಮುಂದಕ್ಕೆ ಓದಿ ಅಂತೀನಿ, ಇಲ್ಲಿ ಪ್ರಕಟಣೆ ಮುಂದಕ್ಕೆ ಓದಿ ಇಷ್ಟು. ನೆಕ್ಸ್ಟ್ ಪ್ರಕಟಣೆ 12ನೇ ಅಧ್ಯಾಯ ಮುಂದಕ್ಕೆ ಓದಿ.
ಆಕೆ ಜನಾಂಗಗಳನ್ನು ಕಬ್ಬಿಣದ
ಇಲ್ಲ ಇಲ್ಲ ಸರ್,
ಕೋಲಿನಿಂದ
ಇಲ್ಲ ಇಲ್ಲ
ಆಳಬೇಕಾದ
ಸರ್, ಒಂದು ನಿಮಿಷ, ನೀವು ಎಲ್ಲಿ ನಿಲ್ಲಿಸಿದ್ರು ಅಲ್ಲೇ ಕಂಟಿನ್ಯೂ ಮಾಡಿ ಶಾಂತಾಸ್ಟರ್.
ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಹಿಡಿದು ಭೂಮಿಗೆ ಹಾಕಿತ್ತು. ಹೆರ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು.
ನೋಡ್ರಿ, ಆ ಘಟಸರ್ಪ ಏನಕ್ಕಪ್ಪ ಕಾಯ್ತಾ ಇತ್ತು ಅಂದರೆ, ಆ ಕೂಸ್ನ ನುಂಗೋದಕ್ಕೆ ಕಾಯ್ತಾ ಇತ್ತಂತೆ ಅಲ್ವರಾ? ಸರಿ, ಇದೇನು ಈ ನಕ್ಷತ್ರ ಬಿದ್ದಿದ ತಕ್ಷಣ ಕೂಸ್ನ ನುಂಗೋದಕ್ಕೆ ಕಾಯ್ತಾ ಇತ್ತು ಅಂದ್ರೆ ಏನರ್ಥ ಅಲ್ವರಾ? ಹಂಗಾರೆ ಆ ಸ್ತ್ರೀ ಏನಾಗಿದೆ ಇಲ್ಲಿ, ಪ್ರೆಗ್ನೆಂಟು ಆಗೈತೆ ಅಲ್ವರಾ? ಇವಾಗ ಸಭೆ ಪ್ರೆಗ್ನೆಂಟ್ ಆಗಿದೆ ಯಾವಾಗ? ಸಭೆ ಗರ್ಭವತಿ ಆಗೋದು ಯಾವಾಗ? ಯೇಸು ಕೂಸಿನ ಜೊತೆಗೆ ಸೇರ್ಕೊಂಡ ಮದುವೆ ಆದವಾಗ. ಇದು ಮದುವೆಗೂ ಮುಂಚೆ ಗರ್ಭವತಿ ಆಗ್ಬಿಟ್ಟಿದ್ರೆ ಏನು ಮೀನಿಂಗ್ ಗೊತ್ತಾ? ಸಭೆಯೊಳಗೆ ಬೆಳಿಬಾರ್ದಾಗಂಥ ಒಂದು ವಸ್ತು ಏನಾಗ್ತಿದೆ? ಬೆಳಿತೈತೆ. ಏನದು? ಏನಪ್ಪ ಸಭೆಯೊಳಗೆ ಬೆಳಿಬಾರ್ದಾಗಂಥ ವಸ್ತು ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ, ಅದೇ ಕ್ರಿಸ್ತ ವಿರೋಧಿ. ಕ್ರಿಸ್ತ ವಿರೋಧಿ ಗುಪ್ತವಾಗಿ ಏನಾಗ್ತಿದೆ? ಸಭೆಯೊಳಗೆ ಬೆಳೀತಾ ಇದೆ ಅದರ ಈ ಕ್ರಿಸ್ತ ವಿರೋಧಿ. ಏನ್ರಿ, ಸಭೆಯಿಂದ ಬೇರ್ಪಾಡು ಆಗಿದ ತಕ್ಷಣವೇ ಇದನ್ನು ಕೂಡ ಹಿಂಸೆ ಪಟ್ಬಿಟ್ಟು ನಾಶ ಮಾಡಿಬಿಡಬೇಕು ಅಂತಂದ್ರೆ ರೋಮ್ ರಾಜ್ಯದವರು ಕಾಯ್ತಾ ಇದ್ರಂತೆ ಅಲ್ವರಾ? ಅದಿಗೆ ನೋಡ್ಬೇಕಾದ್ರೆ ಓದ ನೋಡಿದ್ದೀನಿ, ಕ್ರಿಸ್ತ ವಿರೋಧಿ ಎಲ್ಲಿತ್ತು? ಸಭೆಯೊಳಗೆ ಏನು ಮಾಡ್ತಾ ಇತ್ತು? ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಓದ ನೋಡಿದ್ದೀನಿ, 2ನೇ ತಿಸಲೋನಿಕ 2ನೇ ಅಧ್ಯಾಯ 6 ಮತ್ತು 7. ದಯವಿಟ್ಟು ಎಲ್ಲರೂ ಗಮನಿಸಿ, 2ನೇ ತಿಸಲೋನಿಕ 2ನೇ ಅಧ್ಯಾಯ 6 ಮತ್ತು 7. ಸೆಕೆಂಡ್ ಥೆಸಲೋನಿಯನ್ಸ್ 2:6-7.
ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ.
ನೋಡ್ರಿ ಇಷ್ಟ
ಆದರೆ
ಇರಿ ಇರಿ
ಇದುವರೆಗೆ
ಇರಿ
ಅಡ್ಡಿ
ಒಂದು ನಿಮಿಷ.
ಮಾಡುವವನು ತೆಗೆದು ಬಿಡುವ
ಓದಿ 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 ಓದ್ಬಿಡಿ. ಸಿಸ್ಟರ್ ನಿಮ್ಮ ವಾಯ್ಸ್,
ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ಅದು ಗುಪ್ತವಾಗಿಯೇ ಇರುವುದು.
ನೋಡ್ರ ಆಲ್ರೆಡಿ ಸಭೆಯೊಳಗೆ ಗುಪ್ತವಾಗಿ ಏನು ಮಾಡ್ತಾರಂತೆ, ಕೆಲಸ ಮಾಡ್ತಾರಂತೆ, ಯಾರೋ ತಡೀತಾರಂತೆ, ಯಾರೋ ಅಡ್ಡ ಮಾಡ್ತಾರಂತೆ. ಈ ಅಡ್ಡ ಮಾಡೋರು ತೆಗಿಯೋ ತನಕ ಈ ಕ್ರಿಸ್ತ ವಿರೋಧಿ ಸಭೆಯೊಳಗೆ ಇದ್ಕೊಂಡು ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತಾನೆ ಅಂತಾರೆ. ಹಂಗಾರೆ ಏನು ಗೊತ್ತಾ ಮೀನಿಂಗು, ಅಪೋಸಿಸ್ ಎಲ್ಲ ಬದುಕಿರ್ಬೇಕಾರೆ, ಸಭೆ ಚೆನ್ನಾಗಿರ್ಬೇಕಾರೆ, ಸಭೆ ಒಳಗಡೆ ಏನು ಬರ್ತಿದೆ, ಬಿಳಿ ಬಾಡ್ದಾಗ ಅಂತ ಒಂದು ವಸ್ತು ಕ್ರಿಸ್ತ ವಿರೋಧಿ ಏನಾಗ್ತದೆ, ಬೆಳೀತಾ ಇದೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳಿದ್ದು ಏನ್ರಿ, ನಾನು ಹೋಗಿದ ಮೇಲೆ ನಿಮ್ಮ ನಡುವೇನೆ ಎಷ್ಟೋ ಜನರು ಬಂದ್ಬಿಟ್ಟು ವ್ಯತ್ಯಾಸ ಬೋಧನೆಯನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದರ ಸಭೆ ಒಳಗೇನೆ ಇದೆ, ಬೆಳೀತಾ ಇದೆ ನೋಡಿರ್ತೀನಿ, ಗುಪ್ತವಾಗಿ ಬೆಳೀತಾರೆ, ಗೊತ್ತೇ ಇಲ್ಲ ನೋಡಿರ್ತೀನಿ. ಯಾವಾಗ ಏನ್ರಿ ಅಪೋಸ್ಟಲ್ಸ್ ಎಲ್ಲ ಮರಣ ಹೊಂದ್ಬಿಟ್ರೋ, ಒಳಗಡೆ ದುರ್ಬೋಧನೆ ಮಾಡೋಂಥ ಎಲ್ಲ ವ್ಯಕ್ತಿಗಳಿಗೆ ಸಭೆಯಿಂದ ಹೊರಗಡೆ ಬಂದು ಬಯಲಿಗೆ ಬಂದು ಗುಪ್ತವಾಗಿ ಕೆಲಸ ಮಾಡೋಂಥ ಅವಶ್ಯಕತೆ ಇರಲಿಲ್ಲ, ಹೊರಗಡೆ ಬಂದು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಏನಾಯ್ತು, ಅನುಕೂಲ ಆಗೋಯ್ತು. ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿರೋದು. ಅದಕ್ಕೆ ಆ ಕೂಸು ಏನಾಗಿತ್ತು, ತಾಯಿಯಿಂದ ಹೊರಗಡೆ ಬಂದ್ಬಿಡ್ತಂತೆ, ಸಭೆಯಿಂದ ಹೊರಗಡೆ ಬಂದ್ಬಿಡ್ತು. ಬಂದಿದ ತಕ್ಷಣ ಏನಾಯ್ತು ಆ ಕೂಸು? ಇವಾಗ ಓದಿ ಪ್ರಕಟಣೆ 12ನೇ ಅಧ್ಯಾಯ 5ನೇ ವಾಕ್ಯ.
ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು.
ಹಾ, ಎಷ್ಟು ಚೆನ್ನಾಗಿ ಕೊಟ್ರ ಅಂತೀನಿ. ಕೂಸ್ ಹುಟ್ಟಿದ ತಕ್ಷಣ ಎಲ್ಲ ಪಾವ ಕೂತ್ ಬಿಡ್ತು ಅಂದ್ರೆ ದೇವ್ರ ಸಿಂಹಾಸನ ಕೂತ್ ಬಿಡ್ತಂತೆ. ಇವಾಗ ಹುಟ್ಟಿರೋ ಮಗಕ್ಕೆ ಯಾರು ತೊಟ್ಟಲಲ್ಲಿ ಇಡ್ತಾನೆ ಇಡ್ತಾರೆ, ಸಿಂಹಾಸನ ಪಕ್ಕ ಕುಣಿಸ್ತಾರ. ಹಾ, ಎಲ್ಲರೂ ಏನು ತಿಳ್ಕೊಂಬಿಟ್ರೆ ಯೇಸು ಕೂಸು, ಇದು ಯೇಸು ಕೂಸು ಹುಟ್ಟಿದ ತಕ್ಷಣ ಸಿಂಹಾಸನ ಕೂತ್ಕೊಂಡ್ರ. ಅವರು ಮರಣದಲ್ಲಿ ಜಯ ಹೊಂದಿದ ಮೇಲೇನೆ 50 ದಿವಸ ಮೇಲೆ ದೇವ್ರ ಸನ್ನಿಧಾನಕ್ಕೆ ಹೋಗಿ ಮೇಲೆ ಮಾಡೋರು ಪರಲೋಕದಲ್ಲಿ ದೇವ್ರ ಪಕ್ಕದಲ್ಲಿ ಕುತ್ಕೊಳಕ್ಕೆ ಅವಕಾಶ ಕೊಟ್ಟಿದ್ರೆ ಈ ಕೂಸ್ ಹೆಂಗೆ ಹೋಗ್ಬಿಡ್ತು? ಆದರೆ ಇದು ವಿಚಿತ್ರ ಇಲ್ಲ, ಅಬ್ನಾರ್ಮಲ್ ಇಲ್ವಾ? ಅದರ ಹುಟ್ಟಿದ ತಕ್ಷಣನೇ ಹೋಗಿ ಸಿಂಹಾಸನ ಮೇಲೆ ಕೂತ್ಕೊಂಡ್ಬಿಡ್ತಾನೆ, ಹೆಂಗೆ ಗೊತ್ತಾ ಮೀನಿಂಗು? ಇದೇ ಪೋಪಿನ ಆಳ್ವಿಕೆ. ಪೋಪ್ ಪವರ್ ಬಂದಿದ ತಕ್ಷಣನೇ ಸಿಂಹಾಸನ ಮೇಲೆ ಕೂತ್ಕೊಂಡು ತಾನೇ ರಾಜಾದಿ ರಾಜಂತರ ಏನು ಮಾಡ್ದ, ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ದ. ಇದ್ರ ಬಗ್ಗೆ ಓದ್ವರೆಲ್ಲ ಫುಲ್ ಡೀಟೇಲ್ ಆಗಿ ನೋಡಿದಿರಲ್ಲ. ಪೋಪ್ ಏನು ಮಾಡ್ದ, ತಾನೇ ಸರ್ವಾಧಿಕಾರಿ, ತಾನೇ ಪೊಲಿಟಿಕಲ್ ಲೀಡರ್, ತಾನೇ ರಿಲಿಜಿಯಸ್ ಲೀಡರ್ ಅಂತ ಹೇಳ್ಕೊಂಡು ಏನು ಮಾಡ್ದ ಅಂದರೆ ಸರ್ವ ಅಧಿಕಾರದಿಂದ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ದ. ಸರಿ, ಈ ಕೂಸು ಫುಲ್ಲು ಅಧಿಕಾರ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ, ಕಬ್ಬಿಣದ ಕೋಲಿನ ಅಧಿಕಾರ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನಾನು ಹೇಳ್ದಂಗೆ ಕೇಳಬೇಕು ಅಲ್ವರ? ಧರ್ಮಗಳನ್ನು ಕಾಲಗಳನ್ನು ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡಿದ್ದನು ಅದರ ದೇವರು ಭಕ್ತಗಳನ್ನ ಸವಿಸೋದಿಕ್ಕೆ ಎಂತರೆ ಒಂದು ಕಾಲಗಳನ್ನ ಕೊಡಲ್ಪಡ್ತು. ಇವೆಲ್ಲ ಏನು ಮಾಡಿದ್ರು, ವಾಣಿಕೆ ಮಾಡಿದ್ರು ಅಲ್ವರ? ಆವಾಗ ಸ್ತ್ರೀಗೆ ಏನಾಯ್ತು? ಈ ಸ್ತ್ರೀ ತಾನೇ ಅವ್ರ ತಾಯಿ, ಹಂಗಾರೆ ಅವ್ರ ತಾಯಿ ಸಿಂಹ ಪಕ್ಕ ಕೂತ್ಕೋಬೇಕಲ್ವಾ? ಆ ತಾಯಿಗೆ ಏನಾಯ್ತಂತೆ ನೋಡಿರ್ತೀನಿ. ನೆಕ್ಸ್ಟ್ ವಾಕ್ಯ, 6ನೇ ವಾಕ್ಯ. ಹಾ,
ಅಲ್ಲಿ ಆಕೆಗೆ 1260
ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಮುಂಚೆಯಿಂದ ಓದಿ.
ದಿನಗಳವರೆಗೆ
ಇಲ್ಲ ಇಲ್ಲ, ಸ್ವಲ್ಪ ಮುಂಚೆಯಿಂದ ಓದ್ಬೇಕು. ಆ ಸ್ತ್ರೀ ಅರಣ್ಯಕ್ಕೆ ಏನಾದ್ಲೋ?
ಓಡಿ ಹೋದಳು.
ಹಾ, ಅದೇ ಮೇನ್ ಪಾಯಿಂಟ್ ಬಿಟ್ಬಿಟ್ಟಿದ್ದೆ ಅಲ್ವರ. ಆ ಸ್ತ್ರೀ ಅರಣ್ಯಕ್ಕೆ ಓಡಿ ಹೋದಳು. ಯಾವಾಗ ಆಂಟಿ ಕ್ರೈಸ್ಟ್ ಫುಲ್ ಪವರ್ ಬಂತು, ನಿಜವಾದ ಸಮಯಕ್ಕೆ ಏನಿಲ್ಲ, ಸಭೆಗೆ ಪ್ರಾಮುಖ್ಯತೆ ಇಲ್ಲ, ಓಡಿ ಹೋಗ್ಬಿಟ್ಲು ಅಂತಂದ್ರೆ ಅವರು ಬಂದ್ಬಿಟ್ಟು ಸಮಾಜದಲ್ಲಿ ಲೆಕ್ಕಕ್ಕೆ ಇಲ್ಲ, ದೂರ ಜನಗಳಿಂದ ತುಂಬ ದೂರ. ಅರಣ್ಯಕ್ಕೆ ಓಡಿ ಹೋಗ್ಬಿಟ್ಲು ಅಂದ್ರೆ ಜನಗಳು ಇಲ್ದಿರಂತ ಜಾಗ, ಪ್ರಾಮುಖ್ಯತೆ ಇಲ್ಲ ರೀ ಸಭೆಗೆ ಅದರ, ಸಭೆ ಲೆಕ್ಕಕ್ಕೆ ಇಲ್ಲಂತೆ. ಅದಕ್ಕೆ ನೋಡ್ಬೇಕು ನೆಕ್ಸ್ಟ್ ಏನಂತ ಅಷ್ಟೇ ಕಂಟಿನ್ಯೂ ಮಾಡಿ. ಆಮೇಲೆ ಆ ಪೋಷಣೆ ಆಗಬೇಕು ಅಂತ. ಹಾ,
ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು.
ನೋಡ್ರ, ಪೋಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ 1260 ದಿವಸಕ್ಕೆ ಅಲ್ಲಿ ದೇವರೊಂದು ಸ್ಥಳ ನಿಮ್ಮ ಸಿದ್ಧ ಮಾಡೋರಂತೆ. ಈ 1260 ದಿವಸಗಳು, ಇದ್ ಬಗ್ಗೆ ನಾವು ಕಳೆದ ಸತಿ ನೋಡಿದಿರಿ, 539ನೇ ಕ್ರಿಸ್ತ ಶಕದಿಂದ 1260 ದಿವಸ ಅಂತ ತಗೊಂಡ ಅಂದ್ರೆ 1799ನೇ ಕ್ರಿಸ್ತ ಶಕ ಬರ್ತದೆ. ಇದು ಕ್ರಿಸ್ತ ವಿರೋಧಿಯ ಆಳ್ವಿಕೆ ಸಮಯ, ಡಾರ್ಕ್ ಏಜಸ್. ಆ ಸಮಯದಲ್ಲಿ ಸ್ತ್ರೀಗೆ ಬಂದ್ಬಿಟ್ಟು ಪ್ರಾಮುಖ್ಯತೆನೇ ಇಲ್ಲ. ಅರೆ, ದೇವರು ನಿಜವಾದ ಸಭೆನ ಕೈ ಬಿಟ್ಬಿಟ್ರ, ಸಭೆಗೆ ಪ್ರಾಮುಖ್ಯತೆ ಇಲ್ಲ ಅಂತ ಸಭೆನ ಬಿಟ್ಬಿಟ್ರ ಅಂದ್ರೆ ಇಲ್ಲ ರೀ. ಪೋಷಣೆ ಮಾಡಕ್ಕೆ ದೇವರೊಂದು ಸ್ಥಳ ನೇಮ್ ಮಾಡೋರು ಸಿದ್ಧ ಮಾಡೋರೆ. ಎಲ್ಲಿ ಸಿದ್ಧ ಮಾಡಿದ್ದಾರೆ? 14ನೇ ವಾಕ್ಯ ಓದಿಸ್ತಾರಲ್ಲಿ ಏನು ಸಿದ್ಧ ಮಾಡಿದ್ದಾರೆ ಓದೋಣ ಅಂತೀನಿ. 14ನೇ ವಾಕ್ಯ. ಹಾಂ,
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿ 2 ರೆಕ್ಕೆಗಳು
ಸಾಕು ಸಿಸ್ಟರ್,
ಕೊಡಲ್ಪಟ್ಟವು.
ಸಾಕು ಸಾಕು
ಅಲ್ಲಿ
ಸಾಕು
ಒಂದು ಕಾಲ
ಸಾಕು. ಇಲ್ಲಿ ನೋಡ್ಬೇಕಾರೆ ಆ ಸ್ತ್ರೀಗೆ ಏನಪ್ಪ ಕೊಡ್ತು ಅಂದ್ರೆ ಗರುಡ ಪಕ್ಷಿಗಿರುವಂತ ಏನ್ರಿ, ಹಾ, 2 ರೆಕ್ಕೆಗಳು ಕೊಡಲ್ಪಡ್ತಂತೆ ಅಲ್ವರ? ಹಂಗಾದ್ರೆ ಏನಪ್ಪ ಈ ಸ್ತ್ರೀಗೆ ಸಪೋರ್ಟು ಅಂತಂದ್ರೆ, ಈ ಸ್ತ್ರೀಗೆ ಸಪೋರ್ಟೇ ಇಲ್ಲ ರೀ, ಗರುಡ ಪಕ್ಷಿಗಿರುವಂತ 2 ರೆಕ್ಕೆಗಳು. ಇವಾಗ ನೀವು ಹೇಳ್ರಿ, ಗರುಡ ಪಕ್ಷಿ ಅಂದ್ರೆ ಬೈಬಲಲ್ಲಿ ಅರ್ಥ ಏನು? ಗರುಡ ಪಕ್ಷಿ ಸತ್ಯವೇದಲ್ಲಿ ಅರ್ಥ ಏನು ಗೊತ್ತಾ? ಗರುಡ ಪಕ್ಷಿ ಏನ್ರಿ, ತುಂಬಾ ತೀಕ್ಷ್ಣವಾದ ಕಣ್ಣಿರ್ತಾರೆ, ಶಾರ್ಪ್ ಐಸೈಟ್ ಅದರ. ಅದನ್ನ ನಾವು ಬೈಬಲಲ್ಲಿ ಏನಕ್ಕೆ ಹೇಳ್ತೀರಿ? ಜ್ಞಾನ,
ಅದು
ಅದು
ಜ್ಞಾನ.
ಜ್ಞಾನ ಅಲ್ವರ. ದೇವ್ರಿಗೆ ಒಂದಿರಂತ ಒಂದು ಜ್ಞಾನ, ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಬರ್ತಲ್ಲ, ದೇವ್ರ ಗ್ರಂಥ 4 ಗುಣಲಕ್ಷಣಗಳು, ಅದೆಲ್ಲ 10 ಕೂಡ ಏನ್ರಿ, ಒಂದು ದೇವ್ರ ಗುಣಲಕ್ಷಣಗಳು. ಆ ಥರ ಜ್ಞಾನಕ್ಕೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಸರಿ, ದೇವ್ರ ಜ್ಞಾನಕ್ಕೆ 2 ರೆಕ್ಕೆಗಳಿದೆಯಾ ಹೇಳ್ರಿ? ದೇವರು ಜ್ಞಾನಕ್ಕೆ ಇರುವಂತ 2 ರೆಕ್ಕೆಗಳು ಯಾವುದು? ಸರಿ, ಕ್ಲೂ ಕೊಡ್ತೀನಿ ನೋಡಿ. ದೇವ್ರ ಜ್ಞಾನ ಅಂದ್ರೆ ಯಾವುದು? ದೇವ್ರ ಜ್ಞಾನ ಎಲ್ಲಿದೆ? ಅದಕ್ಕೆ 2 ಭಾಗ ಇದೆ.
ಸೆರಫಿಯರು ಕೆರಬಿಯರು.
ಅಯ್ಯಯ್ಯೋ, ದೇವ್ರ ಜ್ಞಾನಕ್ಕೆ 2 ಭಾಗ ಸೆರಿಫೆ ಕೇರಿಪೀರ? ದೇವ್ರ ಜ್ಞಾನ ಇವತ್ತು ನಿಮ್ಮ ಕೈಲಿ ಇದೆಯಲ್ಲ, ನಿಮ್ಮ ಕೈಲಿ ಏನಿದೆ ಇವತ್ತು?
ಸತ್ಯವೇದ ಸರ್, ಸತ್ಯವೇದ.
ಹಾಂ, ಅದಕ್ಕೆ 2 ಭಾಗ ಆಯ್ತಾ ಇಲ್ವಾ?
ಹಾಂ ಸರ್,
ಇದೆ.
ಮಡಿಕೆ
ಹಾಂ
ಹೊಸ ಮಡಿಕೆ.
ಹಾಂ, ಅದೇ 2 ರೆಕ್ಕೆಗಳು. ಸಭೆಗೆ ಬಂದ್ಬಿಟ್ಟು ಪ್ರಾಮುಖ್ಯತೆನೇ ಇಲ್ಲ, ಆದರೆ ಸಭೆಗೆ ಕಾಪಾಡೋಕ್ಕೆ ದೇವ್ರ ಕೈ ಬಿಟ್ಟಿಲ್ಲ. ಸತ್ಯವೇದನೇ ಮಾಡಿದ್ರು ಅವ್ರ ಕೈಲಿ ಬಿಟ್ಟಿದ್ರು ಅಂತೀನಿ. ಈ ಸತ್ಯವೇದನೆ ಸಭೆಗೆ ಏನು ಮಾಡಿದ್ದು, ಯಾರು ಇಲ್ದಿರ್ಬೇಕೆ ಸಹಾಯ ಮಾಡಿದ್ದು ಬದುಕೋದಿಕ್ಕೆ. ಹಿಂಗೆ ಏಲಿಯನ್ ಕತೆ ಕೇಳಿದಿರಾ? ಹಾಂ, ಎಲ್ಲ ಬೈಬಲ್ ಚೆನ್ನಾಗಿ ಓದಿರೋ ಜ್ಞಾಪನ ಅಂತ ಎಲಿಯ ಬಂದ್ಬಿಟ್ಟು ಯೆಜೆಬೆಲಿಂದ ಓಡೋಗ್ಬಿಡ್ತಾನೆ,
ಸರಿ,
ಅರಣ್ಯದಲ್ಲಿ
ಕಾಗೆಗಳ ಮೂಲಕ.
ಕಾಡಲ್ಲಿ 1.5 ವರ್ಷ ವಾಸ ಮಾಡ್ತಾರೆ. ಕಾಗೆ ಬಂದು ಇವರಿಗೆ ಊಟ ಕೊಡ್ತಾರೆ. ಇದೇ ಥರ ದೇವ್ರ ಮಕ್ಕಳುಗಳಿಗೆ ಈ ಆಂಟಿ ಕ್ರೈಸ್ಟ್ ಪೀರಿಯಡಲ್ಲಿ ಪ್ರಾಮುಖ್ಯತೆನೇ ಇರಲ್ಲ, ಅಡವಿಗೆ ಓಡೋಗ್ಬಿಟ್ರು. ಆದರೆ ಅಲ್ಲಿ ದೇವರು ಕಾಗೆ ಮುಖಾಂತರ ಅಂದರೆ ತನ್ನ ಸತ್ಯವೇದ ಮುಖಾಂತರ ಸ್ವಲ್ಪ ಸ್ವಲ್ಪನೇ ಲೈಟಾಗಿ ಮಾಡಿದ್ರು, ಆಹಾರ ಕೊಟ್ಟು ಅವ್ರಿಗೆ ಮಾಡಿದ್ರು, ಪೋಷಣೆ ಕೊಟ್ಟರು. ನೋಡೋರ ಎಷ್ಟು ಚೆನ್ನಾಗಿದೆ ಪ್ರಕಟಣೆ ಪುಸ್ತಕದಲ್ಲಿ ಆಂಟಿ ಕ್ರೈಸ್ಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಆತ್ಮಿಕವಾಗಿ ಏನು ಮಾಡೋ ಅರ್ಥನ ಕೊಟ್ಟಿದ್ದಾರೆ. ಸರಿ, ಇವಾಗ ಆಂಟಿ ಕ್ರೈಸ್ಟ್ ಯಾವಾಗ ಪವರ್ ಬಂತೋ, ರೋಮಲ್ಲಿ ಆಲ್ರೆಡಿ ಒಂದು ಧರ್ಮ ಏನಾಗಿತ್ತು ಇತ್ತು. ಯಾವ ಧರ್ಮ ಇತ್ತು? ಪೇಗನ್ ಧರ್ಮ ಏನಾಗಿತ್ತು ಇತ್ತು. ಆ ಪೇಗನ್ ಧರ್ಮಕ್ಕೂ ಮತ್ತೇನ್ರಿ ಈ ಒಂದು ಏನ್ರಿ ಕ್ರೈಸ್ತದ ಆಂಟಿ ಕ್ರೈಸ್ಟ್ಗೂ ಏನಾಯ್ತು ಇವಾಗ ಫೈಟಿಂಗ್ ಏನಾಯ್ತು, ಕಿತ್ಲಾಟ ಶುರು ಆಯಿತು. ಹೇಗೆ ಕಿತ್ಲಾಟ ಶುರು ಆಯಿತು ಓದಿ, ಪ್ರಕಟಣೆ 12ನೇ ಅಧ್ಯಾಯ 7 ಮತ್ತು 8. ಹ್ಞೂ,
ಪರಲೋಕದಲ್ಲಿ ಇದ್ದ ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು.
ನೋಡೋಣ. ಓದಿ 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 ಓದಿ. ಹಾಂ,
ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿಹೋಯಿತು. ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು.
ನೋಡ್ರ
ಅವನು
ನೋಡ್ರ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ಮಿಕಾಯಲ್ಗೂ ಘಟಸರ್ಪಂಗೆ ಏನಾಯ್ತಂತೆ, ಹಾ ಅಲ್ಲಿ ಯುದ್ಧ ನಡೀತು. ಮಿಕಾಯಲ್ ಅಂತಂದ್ರೆ ಏನೋ ಅಂತ ನೋಡ್ತೀರಿ, ಮಿಕಾಯಲ್ ಏನ್ರಿ ಹಾ ಅದು ಆರ್ಚ್ ಏಂಜಲ್ ಯೇಸು ಕ್ರಿಸ್ತನ್ ಹೇಳಂತದ್ದು ಕರೆಕ್ಟಾ? ಇಲ್ಲಿ ನಿಜವಾದ ಯೇಸು ಕ್ರಿಸ್ತ ಅಲ್ಲ ರೀ, ಡೂಪ್ಲಿಕೇಟ್ ಮಿಕಾಯಲ್, ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ. ಕ್ರಿಸ್ತ ವಿರೋಧಿಗೂ ರೋಮ್ ಅಲ್ಲಿರೋಂಥ ಧರ್ಮಕ್ಕೆ ಏನಾಯ್ತಂತೆ ಇಬ್ರಿಗೂ ಹಾ ಜಗಳ ಬಂತಂತೆ. ಯಾಕೆ ಜಗಳ ಬಂತು ಅಂದರೆ, ಆಲ್ರೆಡಿ ರೋಮಲ್ಲಿ ಒಂದು ಧರ್ಮ ಅಂತ ಐತೆ, ಇವಾಗ ಅಲ್ಲಿ ಬಂದ್ಬಿಟ್ಟು ಸಡನ್ನಾಗಿ ಬಂದ್ಬಿಟ್ಟು ಕ್ರೈಸ್ತ ಧರ್ಮ ಬರ್ತಾರೆ ಅಂತಂದರೆ ಆ ಜನಗಳು ಬಿಡ್ತಾರ? ಅದ್ರಲ್ಲಿ ಏನಾಯ್ತದೆ, ಹೇ ಇದ್ಯಾವುದು ಇದು ಫಾರಿನ್ ಧರ್ಮ, ಇದು ನಮ್ಮಲ್ಲೆಲ್ಲ ಬರಬಾರ್ದು ಅಂತ ಏನು ಮಾಡೋದು? ಅಲ್ಲಿ ಜನಗಳ ನಡುವೆ ಘರ್ಷಣೆ ಶುರು ಆಯಿತು. ಯಾವಾಗ ಘರ್ಷಣೆ ಶುರು ಆಯಿತೋ ಏನ್ರಿ ಅದರಲ್ಲಿ ಏನಪ್ಪ ಆಯಿತು ಅಂತ ನೋಡ್ತೀರಿ ಅಂತಂದರೆ, ಮುಖ್ಯವಾಗಿ ಏನ್ರಿ ಅಲ್ಲಿ ಇರೋಂಥ ಮತಾಭಿಮಾನಿಗಳು, ಅಲ್ಲಿರೋಂಥ ಯಾಜಕರು, ಕಾಡಿನಲ್ಲೂ ಬಿಷಪ್ಪು, ಸಿವಿಲ್ ಲೀಡರ್ಗಳು ಇವರೆಲ್ಲ ಇದ್ರಲ್ಲ, ಹಾಂ ಯಾಜಕರು ಮಹಾಯಾಜಕರೆಲ್ಲ ಅವ್ರಲ್ಲಿ ಇತ್ತಲ್ಲ ಅವ್ರ ಧರ್ಮದಲ್ಲಿ, ಅವ್ರ ನಡುವೆ ಏನಾಯ್ತು ಅಂದರೆ ದೊಡ್ಡ ಗಲಿಬಿಲಿ ಏನಾಯ್ತು ಉಂಟಾಯಿತು. ಆ ಸಂದರ್ಭದಲ್ಲಿ ಏನ್ರಿ ಆಯಿತು ಅಂತಂದರೆ, ಏನ್ರಿ ಪೇಗನ್ ಧರ್ಮ ಹೊರಟೋಯ್ತು. ಪೇಗನ್ ಧರ್ಮ ಏನಂತಾರೆ ಅಲ್ಲಿ ಪ್ರಾಮುಖ್ಯತೆಗೆ ಇರಲಿಲ್ಲ, ಕ್ರೈಸ್ತ ಧರ್ಮ ಏನಾಯಿತು, ಕ್ರಿಸ್ತ ವಿರೋಧಿಯ ಮುಖಾಂತರ ಬಂದ ಕ್ರೈಸ್ತ ಧರ್ಮ ಪ್ರಾಮುಖ್ಯತೆಗೆ ಬಂತು. ಹೇಗೆ ಬಂತು ಅಂತಂದರೆ, ಕಾನ್ಸ್ಟ್ಯಾಂಟಿನ್ ರಾಜ ಅವನು ಕನ್ವರ್ಟ್ ಆಗಿಬಿಡ್ತಾನೆ. ಅವನು ಕನ್ವರ್ಟ್ ಆಗಿದ ತಕ್ಷಣ ಕ್ರಿಶ್ಚಿಯಾನಿಟಿಗೆ ಎಲ್ಲರಿಗೂ ಆಫರ್ ಕೊಡೋಕೆ ಶುರು ಮಾಡ್ತಾನೆ, ಎಲ್ಲರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೆ, ನಿಮ್ಗೆ ಎಲ್ಲರಿಗೂ ಏನು ಮಾಡ್ತೀನಿ ಬೆನಿಫಿಟ್ ಕೊಡ್ತೀನಿ ಅಂತ. ಆವಾಗ ಏನಾಗ್ತದೆ ಅಂದರೆ ಕ್ರೈಸ್ತ ಧರ್ಮ ಬಂದ್ಬಿಡ್ತು. ಅದಿಗೆ ನೋಡ್ಬೇಕಾರೆ ಆ ಒಂದು ಮಿಕ್ಕ ಏನ್ರಿ ಘಟಸರ್ಪಕ್ಕೆ ಸ್ಥಾನನೇ ಸಿಕ್ಕಲಿಲ್ಲ ಅಂದರೆ ಪೇಗನ್ ಧರ್ಮ ಇಲ್ದ ರೀತಿಲೇ ಹೊರಟೋಯ್ತು ರೀ. ಅದರ ಅದಿಗೆ ನೋಡಿ ಇವರು ಹೆಂಗೆ ಅಧಿಕಾರಿಗೆ ಬಂದರು. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ ಅಷ್ಟರ್. ಹಾಂ, 11. ಹಾಂ,
ಅವರು
ಅವರು
ಪ್ರಾಣದ ಮೇಲಣ ಪ್ರೀತಿ ಮರಣಕ್ಕೆ ಹಿಂದೆಗೆದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು.
ನೋಡ್ರ ಹೆಂಗಪ್ಪ ಜಯಿಸಿದ್ರು ಅಂತಂದ್ರೆ, ಯುದ್ಧ ಗಿದ್ಧ ಮಾಡಲೇ ಇಲ್ವಂತ ರೀ. ಯೇಸು ಕ್ರಿಸ್ತನ ಹೆಸರು ಪೋಪ್ ಪವರ್ಗೆ ಬಂದಿದ್ದೆ ಹೆಂಗಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಹೆಸರು ಇಪ್ಪಿಸ್ಕೊಂಡು. ನಾನು ಲಾಸ್ಟ್ ಮಾಡೋದಲ್ಲ, ನೋಡ್ರ ಎಲ್ಲ ಬಾರ್ಬೇರಿಯನ್ಸ್ ಸೋಲಿಸ್ಬಿಟ್ಟು ಯೇಸು ಕ್ರಿಸ್ತನ ಹೆಸರಲ್ಲಿ ಏನು ಮಾಡೋದು ಇವರು, ಇವರೆಲ್ಲ ಏನ್ರಿ ಹಾ ಅಧಿಕಾರಕ್ಕೆ ಬಂದ್ರು ಅಂತಂದ್ಬಿಟ್ಟು. ಅಲ್ವರ ಅದಿಗೆ ನೋಡಿರ್ತೀನಿ 12ನೇ ವಾಕ್ಯ ನೆಕ್ಸ್ಟ್ ಹೇಳ್ತಾರೆ, ಓದಿರ್ತೀನಿ 12. ಹಾ,
ಪರಲೋಕವೇ,
ಹ್ಞೂ
ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ.
ಹ್ಞೂ
ಭೂಮಿಯೇ,
ಹ್ಞೂ
ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ?
ಹ್ಞೂ
ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು
ಹ್ಞೂ
ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ
ನೋಡ್ರ
ಎಂಬುದಾಗಿ ಹೇಳಿತು.
ನೋಡ್ರ ಸೇತಾನ್ ಹೇಳಿದ್ ಬಂದ್ಬಿಟ್ಟಂತೆ, ಪೇಪಸಿ ಆಳ್ವಿಕೆ ಹೆಂಗಪ್ಪ ಇತ್ತು ಅಂದ್ರೆ ಕ್ರಿಸ್ತ ವಿರೋಧಿ ಆಳ್ವಿಕೆ, ಸೇತಾನ್ ಬಂದು ಆಳ್ವಿಕೆ ಮಾಡಿದ್ರೆ ಹೆಂಗಿರ್ತಾರೆ ಆ ಥರ ಇತ್ತಂತೆ. ಅದಿಗೆ ನೋಡ್ಬೇಕಾರೆ ಯಾರೆಲ್ಲ ದೇವ್ರ ಮಕ್ಕಳು ಕ್ರಿಸ್ತನಿಗೆ ಸತ್ಯಕ್ಕಾಗಿ ನಿಂತ್ಕೊಂಡ್ರು ಅದನ್ನೆಲ್ಲ ಏನು ಮಾಡಿದ್ರು ಹಿಂಸೆ ಕೊಟ್ಟರು. ದಾನಿಯಲ್ಲೋ 7:24 ಓದಲ್ಲ, ಕಾಲಗಳನ್ನು ಪ್ರಮಾಣಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನ್ಸು ಮಾಡುವರು ಏನ್ರಿ ಅಲ್ಲಿ ಏನು ಮಾಡ್ತಾರಂತೆ, ದೇವರು ಭಕ್ತರುಗಳನ್ನ ಸವಿಸ್ತಾರೆ ಅಂದ್ಬಿಟ್ಟು ಆ ಥರ ಏನು ಮಾಡೋದು ಹಿಂಸೆ ಕೊಡೋಕೆ ಶುರು. ಅದಕ್ಕೆ ನೋಡಿ ಸೇತಾನ್ ಫಸ್ಟ್ ಏನು ಮಾಡೋದಂದ್ರೆ ಕ್ರಿಸ್ತನಿಗೆ ಸತ್ಯಕ್ಕೆ ಅಪೋಸಿಟ್ ಆಗಿ ಏನು ಮಾಡ್ತಾನೆ, ಫಸ್ಟ್ ಫೈಟ್ ಮಾಡ್ತಾನೆ ರೀ. ಯಾವಾಗ ಕ್ರಿಸ್ತನ ಸತ್ಯನ ಜಯಿಸೋದಕ್ಕಾಗಲ್ಲ ಅಂತ ತಿಳ್ಕೊಂಡು ಅವ್ನು ಪ್ಲ್ಯಾನ್ ಚೇಂಜ್ ಮಾಡ್ಬಿಟ್ಟ. ಇಮ್ಮಿಡಿಯೇಟಾಗಿ ಏನು ಮಾಡಿದ್ರೆ ಕ್ರೈಸ್ತ ಧರ್ಮನೇ ಅವ್ನು ಏನು ಮಾಡ್ಬಿಟ್ಟ ಅಪ್ಕೊಂಬಿಟ್ಟ. ಕ್ರೈಸ್ತ ಧರ್ಮನ ಅಪ್ಕೊಂಡು ಕ್ರೈಸ್ತವರ ನಡುವೆನೇ ಏನು ಮಾಡ್ದ ಅಲ್ಲಿ ಕ್ರಿಸ್ತ ವಿರೋಧ ಅಂತಂದ್ಬಿಟ್ಟು ದುರ್ಬೋಧನೆಗಳನ್ನ ಮಾಡ್ದ ಸಭೆಯಲ್ಲಿ ಸಾರಕ್ಕೆ ಶುರು ಮಾಡ್ದ ಅಲ್ವರ. ಅದಕ್ಕೆ ಆ ಸಭೆಗೆ ಆ ಕಾಲದಲ್ಲಿ ಏನಿರ್ಲಂತೆ ಪ್ರಾಮುಖ್ಯತೆನೇ ಇರಲಿಲ್ಲ. ಅಡವಿಗೆ ಓಡಿ ಹೋದ್ಲು ಅದರ ಅವಳಿಗೆ ಅಡವಿಯಲ್ಲಿ ಪೋಷಣೆ ಆಗಬೇಕು ಅಂತಂದ್ಬಿಟ್ಟು ಏನು ಮಾಡಂತೆ ಗರುಡ ಪಕ್ಷಿಗಿರುವಂಥ ಎರಡು ರೆಕ್ಕೆಗಳೇನು ಮಾಡಿದ್ರು ಕೊಟ್ಟರಂತೆ. ಅಲ್ಲೂ ಕೂಡ ನೋಡ್ಬೇಕು ಏನು ನೋಡ್ತೀನಿ ಅಂತಂದರೆ ಏನ್ರಿ ಒಂದು ಕಾಲ ಎರಡು ಕಾಲ ಏನ್ರಿ ಅರ್ಧ ಕಾಲ ಏನು ಸರ್ಪದ ಒಂದು ಸನ್ನಿಧಾನದಿಂದ ದೂರದಲ್ಲಿ ಪೋಷಣೆ ಆಗಬೇಕು ಅಂತ ಕೊಟ್ಟರಂತೆ ಅವಳಿಗೆ. ಇವಾಗ ಓದಿ ಇಷ್ಟ 14ನೇ ವಾಕ್ಯ ಇವಾಗ ಓದಿ. ಹಾಂ
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ.
ನೋಡ್ರ ಅಲ್ಲಿ ಸರ್ಪಕ್ಕೆ ಮುಖಕ್ಕೆ ಮರೆಯಾಗಿ ಪೋಷಣೆ ಅಂತಾಳೆ ಅಂದರೆ ಸಭೆಗೆ ಪ್ರಾಮುಖ್ಯತೆ ಇರಲ್ಲ ಅಂದರೆ ಸೈಲೆಂಟಾಗಿ ಸೀಕ್ರೆಟಾಗಿ ಧೈರ್ಯ ಮಾಡ್ತಾರೆ ಬೆಳೆಸ್ತಾ ಇದ್ರು. ಸರಿ ಇವಾಗ ಏನಾಯ್ತು ಹಾಂ ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಮುಗೀತು 1260 ವರ್ಷಗಳು ಮುಗೀತು. ಅವಾಗ ಸಭೆ ಏನಾಗಬೇಕು ಅಡವಿಗೆ ಹೋಗಿರೋಂಥ ಸಭೆ ವಾಪಸ್ ಏನ್ಬೇಕು ಪ್ರಾಮುಖ್ಯತೆಗೆ ಬರಬೇಕು. ಎಲ್ಲಿ ಎಲ್ಲಿದ್ದರು ಹಾಂ ಕಾಡಲ್ಲಿದ್ದರು ಇವಾಗ ಎಲ್ಲಿ ಏನು ಮಾಡಬೇಕು ಕಾಡಿಂದ ಸಿಟಿಗೆ ಬರಬೇಕು. ಅದೇ ಕೆಲಸ ಏನಾಯ್ತಿಲ್ಲ ಆಯಿತು ಎಲ್ಲಿಯ ಸಿಟಿಗೆ ಬರ್ಬೇಕಾದ್ರೆ ಏನಾಯ್ತಂತ ಅಲ್ಲಿ ಹಾಂ ಹಾಂ ಭಯಂಕರವಾಗಿರೋಂಥ ಮಳೆ ಬಂತು ಯಾತನಾಯ್ತರ. ಅದೇ ಥರ ಈ ಸ್ತ್ರೀ ಇವಾಗ ಬರ್ಬೇಕಾದ್ರೆ ಏನಂತ ನೀರು ಬರಬೇಕಲ್ವಾ ನೀರು ಬಂತಾ ನೋಡಿ ನೆಕ್ಸ್ಟ್ ವಾಕ್ಯದಲ್ಲಿ ಕೊಟ್ಟಾರೆ ಓದೋಣ ಅಂತೀನಿ ಪ್ರಕಟಣೆ 12:15 ಓದಿ ಇಷ್ಟರ. ಹಾಂ
ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು.
ನೋಡ್ರ ಆ ಸರ್ಪ ಏನಪ್ಪ ಮಾಡ್ತು ಅಂತಂದ್ರೆ ಸ್ತ್ರೀ ಬಂದ್ಬಿಡ್ತು ಇವಾಗ ಏನಂದ್ರೆ ಸಿಟಿಗೆ ಬರ್ತಾ ಇದೆ ಸ್ತ್ರೀ ಅಂದ್ರೆ ಏನು ಸತ್ಯದ ಮುಖಾಂತರ ಸಭೆಯ ಪ್ರಾಮುಖ್ಯತೆಗೆ ಬರ್ತಾ ಇದೆ. 1719ನಲ್ಲಿ ಆಂಟಿ ಕ್ರೈಸ್ಟ್ ಪೀರಿಯಡ್ ಫುಲ್ ಮುಗಿದೋಯ್ತು ಅದರ ಪ್ರೊಟೆಸ್ಟೆಂಟ್ಸ್ ಎಲ್ಲ ಏನು ಮಾಡಿದ್ರು ರಿವೋಲ್ಟ್ ಮಾಡಿ ಏನ್ರಿ ಸತ್ಯಕ್ಕೆ ಎಲ್ಲಿ ರಿವೋಲ್ಟ್ ಮಾಡಿ ಬರಕ್ಕೆ ಶುರು ಮಾಡೋ ರೋಮನ್ ಕ್ಯಾಥಲಿಕ್ ವಿರುದ್ಧ. ಅವಾಗ ಸಭೆಗೆ ಪ್ರಾಮುಖ್ಯತೆಗೆ ಬರಕ್ಕೆ ಶುರು ಆಯ್ತು ನೋಡಿದ್ದೀನಿ ಎಲ್ಲ ಕಡೆ ಪ್ರೊಟೆಸ್ಟೆಂಟ್ ಸಭೆಗಳಿಗೆ ಶಾಪಿಂಗ್ ಶುರು ಆಯ್ತು. ಸೇತಾನ್ ಸುಮ್ಮನೆ ಬಿಡ್ತಾನ ಅಯ್ಯಯ್ಯೋ ಸಭೆ ಬಂದ್ಬಿಟ್ರೆ ಹೆಂಗೆ ಸತ್ಯ ಬಂದ್ಬಿಟ್ರೆ ಹೆಂಗೆ ಅಂತ ಏನು ಮಾಡ್ತಾನೆ ಅಂದರೆ ನಿಜವಾದ ಸಭೆನ ಹಿಂಸೆ ಕೊಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಏನು ಮಾಡ್ತಾನೆ ದೊಡ್ಡ ಏನ್ರಿ ಏನು ಮಾಡಿ ಬಾಯಿಂದ ಏನು ಮಾಡ್ತಂತೆ ನೀರನ್ನ ಬಿಟ್ಟ ಅಂತಂತಾರೆ ಜಡೆಪುಳೆ ಥರ ನೀರನ್ನ ಬಿಟ್ಟಂತೆ ಕೊಚ್ಕೊಂಡು ಹೋಗ್ಬಿಡ್ಲಿ ಅಂತ. ಬೈಬಲಲ್ಲಿ ನೀರು ಅಂತಂದರೆ ಯಾವಾಗ ಏನಪ್ಪ ಅರ್ಥ ಅಂತಂದರೆ ಸತ್ಯ ಅಂದರೆ ಸರ್ಪದ ಬಾಯಿಂದ ಸತ್ಯ ಬಂತು ಅಂದರೆ ಸೇತನ ಬಾಯಿಂದ ಸತ್ಯ ಬಂತು ಅಂದರೆ ಏನಪ್ಪ ಮೀನಿಂಗ್ ಅಂದರೆ ಕೆಟ್ಟು ಸೋರ್ಸು ಸೇತನ ಅಂದರೆ ಕೆಟ್ಟು ಸೋರ್ಸು ಅಲ್ಲ ಕೆಟ್ಟು ಮಾಧ್ಯಮಗಳು ಕೆಟ್ಟು ಮಾಧ್ಯಮಗಳ ಮುಖಾಂತರ ಹಲವಾರು ಸತ್ಯಗಳು ಏನ್ರಿ ಹೊರಗಡೆ ಬರಬೇಕಾದ್ರೆ ಲೋಕದಲ್ಲಿ ಭಯಂಕರ ಗಲಿಬಿಲಿ ಆಯಿತು. ಇದು ಯಾವಾಗಾಯಿತು ಅಂದರೆ 1799ನಲ್ಲಿ ಫ್ರೆಂಚ್ ರೆವಲ್ಯೂಷನ್ ಅಂತ ಆಯಿತು. ಜನಗಳಿಗೆ ತಮ್ಮ ಅಧಿಕಾರಗಳು ಜನಗಳಿಗೆ ತಮ್ಮ ಹಕ್ಕುಗಳು ಜನಗಳಿಗೆ ತಾವು ಪಟ್ಟಂಥ ಹಿಂಸೆಗಳು ಇವೆಲ್ಲ ಏನಾಯಿತು ತಿಳುವಳಿಕೆ ಬಂದಾವಾಗ ಅಲ್ಲಿರೋಂಥ ರಾಜ್ಯಗಳ ಅಧಿಕಾರಗಳ ವಿರುದ್ಧವಾಗಿ ಅಲ್ಲಿರೋಂಥ ಪೋಪ್ಗಳ ವಿರುದ್ಧವಾಗಿ ಜನಗಳು ಏನು ಮಾಡಿದ್ರು ರಿವೋಲ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅರಮನೆಗಳಿಗೆ ನುಗ್ಗಿ ಅರಮನೆಗಳು ಏನು ಮಾಡಿದ್ರು ಧ್ವಂಸ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿರೋಂಥ ರಾಜರುಗಳು ಕುಟುಂಬದವ್ರನ್ನೆಲ್ಲ ರೋಡ್ಗೆ ಕರ್ಕೊಂಬಂದು ಶಿರಸೇಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಜನಗಳಿಗೆ ತಿನ್ನೋಕೆ ಊಟ ಇರಲಿಲ್ಲ. ಇದೊಂದು ದೊಡ್ಡ ಗಲಿಬಿಲಿ ಆಯಿತು ದೊಡ್ಡ ರೆವಲ್ಯೂಷನ್ ಆಯಿತು. ಇದೇ ಸತ್ಯ ಇದೇ ಜಡಪಳ್ಯ. ಈ ಜಡಪಳ್ಯದಲ್ಲಿ ಸೇತಾನ್ ಪ್ಲ್ಯಾನ್ ಏನಪ್ಪ ಅಂದರೆ ಸಭೆಯನ್ನು ಕೂಡ ಮುಗಿಸ್ಬಿಡೋಣ ಸಭೆಯನ್ನು ಕೂಡ ಏನು ಮಾಡೋಣ ಹಿಂಸೆ ಕೊಟ್ಬಿಟ್ಟು ಅವ್ರನ್ನು ಕೂಡ ಸಾಯಿಸ್ಬಿಡೋಣ ಈ ರಿವೋಲ್ಟ್ಗಳಲ್ಲಿ ಅಂತ ಪ್ಲ್ಯಾನ್ ಮಾಡೋಣ ಅಂತೀನಿ. ಆದರೆ ಸಕ್ಸಸ್ ಆಗಿಲ್ಲ. ಯಾಕಪ್ಪ ಅಂದರೆ ಭೂಮಿ ಬಾಯಿ ತೆರೆದು ನೀರನ್ನ ನುಂಗಿತು ಅಂತ ನೋಡ್ತೀನಿ. ಏನಪ್ಪ ಭೂಮಿ ಅಂತಂದರೆ ಭೂಮಿ ಅಂದರೆ ಏನು ಸಮಾಜ. ನಾವು ಮೂರು ಲೋಕದ ಪಾಠಲ್ಲಿ ಓದಿದ್ದಿರಲ್ಲ ಭೂಮಿ ಆಕಾಶ ಅಳ್ದೋದ್ರು ನನ್ನ ವಾರ್ತೆ ಅಳ್ದೋಗಲ್ಲ. ಭೂಮಿ ಏನ್ರಿ ಸಮಾಜ. ಸಮಾಜ ಏನು ಮಾಡ್ಬಿಡ್ತು ಈ ಸತ್ಯಗಳನ್ನ ಸಭೆ ವಿರುದ್ಧವಾಗೆ ತಗೊಂಡಿಲ್ಲ ರೀ ಅರಸರುಗಳ ವಿರುದ್ಧವಾಗೆ ತಗೊಂಡ್ಬಿಡ್ತು ಸಭೆಯನ್ನ ಕಾಪಾಡ್ಬಿಡ್ತು ಅರಸರುಗಳನ್ನೆಲ್ಲ ಏನು ಮಾಡುವಂತೆ ಎಲ್ಲ ಕೆಡವ ಹಾಕಿದ್ರು ಧ್ವಂಸ ಮಾಡಿದ್ರು ಪೋಪು ಪೋಪಿನ ಆಳ್ವಿಕೆನೆಲ್ಲ ಫುಲ್ ಸ್ಟಾಪ್ ಇಟ್ಟರು. ಆವಾಗಿಂದ ಏನಾಯಿತು ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಅರಸರ ಆಳ್ವಿಕೆ ನಿಂತೋಯ್ತು. ನೀವು ಬೇಕಾದ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿ 1799ನಿಂದ ಯಾವುದೇ ಅರಸರ ಭೂಲೋಕದಲ್ಲಿ ಆಳ್ವಿಕೆ ಮಾಡಿದ್ದೇ ರೆಕಾರ್ಡೇ ಇಲ್ಲ. ಲಾಸ್ಟ್ ಕಿಂಗ್ ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ್ 1719 ರೂಲ್ ಮಾಡ್ತಾರೆ ಅವ್ರು ಎಂಡ್ ಆಗ್ತಾರೆ ಸತ್ತೋಗ್ಬಿಡ್ತಾರೆ. ಆವಾಗಿನ್ನೇನಾಯ್ತು ಅಂದರೆ ಫ್ಲಡ್ಡು, ಜಳಪ್ಳ ಏನಾಯ್ತು, ಬರೋಕ್ಕೆ ಶುರು ಆಯ್ತು. ಏನು ನೀರು ಬರೋಕ್ಕೆ ಶುರು ಆಯ್ತು? ಏನು ನೀರು? ಸತ್ಯ. ಬೈಬಲ್ನ ನೀರನ್ನೇ ಸತ್ಯ. ಎಲ್ಲ ಕಡೆ ಬೈಬಲ್ ಟ್ರಾನ್ಸ್ಲೇಷನ್ಸ್ ಆಯ್ತು. ಬೈಬಲ್ನ ಎಲ್ಲ ಲ್ಯಾಂಗ್ವೇಜಲ್ಲಿ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಬೈಬಲ್ ಸೊಸೈಟೀಸ್ಗಳೇ ಮಾಡಿದ್ರು, ಓಪನ್ ಮಾಡೋಕ್ಕೆ ಶುರು ಮಾಡಿದ್ರಿ. ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಾ, ನಾನು ಲಾಸ್ಟ್ ಹೇಳಿದೆ, ಸಭೆಗಳಿಗೆ ಹಿಂಸೆ ಕೊಟ್ಟರು, ಅವ್ರ ಚರ್ಮ ಸುಳಿತಾ ಇದ್ರು, ಅವ್ರ ಕೈ ಕಾಲನ್ನೆಲ್ಲ ಏನು ಮಾಡ್ತಾಯಿದ್ರು, ಹಿಂಸೆ ಕೊಡ್ತಾ ಇದ್ರು, ಬಿಸಿ ಬಿಸಿ ಕುದುರಂತೆ ಎಣ್ಣೆಗೆ ಹಾಕ್ತಾ ಇದ್ರು ಅಂತ. ಇವೆಲ್ಲ ಎಲ್ಲಿ ಗೊತ್ತಾ ಮಾಡ್ತಾಯಿದ್ರು? ರೋಮನ್ ಮಾಡ್ತಾಯಿದ್ರು. ಇವತ್ತು ಆ ಟಾರ್ಚರ್ ಕೊಟ್ಟಿರೋಂಥ ಜಾಗದಲ್ಲಿ ಏನು ಗೊತ್ತಾ ಇದೆ, ಇಂಗ್ಲೆಂಡಲ್ಲಿ ಹೋದರೆ ಬೈಬಲ್ ಸೊಸೈಟಿ ಇದೆ ರೀ. ಇವತ್ತು ಕೂಡ ಅಲ್ಲಿ ನೇಣು ಹಾಕಿರೋಂಥ ಎಷ್ಟೋ ಕುಕ್ಕಿಗಳು, ಅವ್ರಿಗೆ ಹಿಂಸೆ ಕೊಟ್ಟಂಥ ಎಲ್ಲ ವಸ್ತುಗಳು ಅಲ್ಲೇ ಹಂಗೆ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಇವತ್ತೇನಾಗಿದೆ, ಬೈಬಲ್ ಸೊಸೈಟಿ ಇದೆ ಅಲ್ಲಿ. ಬೈಬಲ್ ಸೊಸೈಟಿದು ಮ್ಯೂಸಿಯಂ ಇದೆ. ಹಳೆ ಕಾಲದಲ್ಲಿ ಇರೋಂಥ ಎಲ್ಲ ಒಂದು ಪತ್ರಿಕೆಗಳಿದೆಲ್ಲ, ಸೆಪ್ಟಿಗಂಟು, ಪಾರ್ಚ್ಮೆಂಟ್ಸ್ ಎಲ್ಲ, ಇವೆಲ್ಲ ಪತ್ರಿಕೆಗಳನ್ನ ಇವತ್ತು ಅಲ್ಲಿ ಇಟ್ಟಿದ್ದಾರೆ. ಕರ್ತನಲ್ಲಿ ಪ್ರೀತಿಯಸುಗಳೇ, ಈ ರೀತಿ ಏನಾಯ್ತು ಅಂದರೆ ಸತ್ಯ ಏನಾಯ್ತು, ಹೊರಗಡೆಗೆ ಬರೋಕ್ಕೆ ಶುರು ಆಯಿತು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ ಏನ್ರಿ ಅಂತ ನೋಡ್ತೀರಿ ಅಂತಂದರೆ, ಏನ್ರಿ ಸಭೆ ಈ ಥರ ಒಂದು ಡೆವಲಪ್ಮೆಂಟ್ ಆಯಿತು. ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತಗಳೇ ಏನ್ರಿ, ಸತ್ಯವೇದದಲ್ಲಿ ಏನ್ರಿ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ಚಿಹ್ನೆ ಭಾಷೆಯಲ್ಲಿ ನಮ್ಗೆ ಏನು ಮಾಡಿದ್ರೆ ಡೀಟೇಲ್ ಆಗಿ ನಮಗೆ ಕೊಟ್ಟಿರ್ತ, ನಾವು ಏನು ಮಾಡ್ತೀರಿ, ನಾವು ನೋಡ್ತೀರಿ. ಅದರಿಂದ ಇದು ಆ್ಯಂಟಿ ಕ್ರೈಸ್ಟು ಲಾಸ್ಟ್ ಪಾರ್ಟು, ಓಕೆನಾ? ಸೊ ಇದ್ರ ಬಗ್ಗೆ ಯಾರಿಗಾರ ಏನೋ ಡೌಟ್ ಇತ್ತು ಅಂದರೆ ದಯವಿಟ್ಟು ನೀವು ಕೇಳಿ. ಯಾಕಂದರೆ ಆ್ಯಂಟಿ ಕ್ರೈಸ್ಟ್ ಅಂದರೆ ಏನಪ್ಪ ಅಂತಂದರೆ, ಕ್ರಿಸ್ತ ವಿರೋಧಿ ಅಂದರೆ ಏನಪ್ಪ ಅಂದರೆ, ಅದು ಮೊದಲು ರೋಮನ್ ಕ್ಯಾಥಲಿಕ್ ಸಭೆ, ಎರಡನೇದು ಪ್ರೊಟೆಸ್ಟೆಂಟ್ಸು ಸಭೆ. ಸೊ ಇವಾಗ ನಾವು ರೋಮನ್ ಕ್ಯಾಥಲಿಕ್ ಸಭೆ ಅಥವಾ ಪ್ರೊಟೆಸ್ಟೆಂಟ್ ಸಭೆ ಅಂತ ಹೇಳಬೇಕಾದ್ರೆ, ದಯವಿಟ್ಟು ಯಾರು ಬಂದ್ಬಿಟ್ಟು ಅಲ್ಲಿ ಇರೋಂಥ ಪ್ರತ್ಯೇಕವಾಗಿರೋಂಥ ವ್ಯಕ್ತಿಗಳ ಬಗ್ಗೆ ನಾವೇನು ಮಾಡ್ತಿಲ್ಲ, ಮಾತಾಡ್ತಿಲ್ಲ. ಆ ಸಿಸ್ಟಮ್ ಏನಾಗಿದೆ, ಅಷ್ಟು ಒಂದು ಕರಪ್ಟ್ ಏನಾಗಿದೆ ಆಗಿದೆ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ನೋಡಿ ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ ಚೆನ್ನಾಗಿದೆಯಾ? ಅದ್ರಲ್ಲಿ ಕರಪ್ಷನ್ ಇಲ್ವಾ, ಮೋಸ ಇಲ್ವಾ? ಪೊಲಿಟಿಕಲ್ ನಮ್ಮ ರಾಜ್ಯ ಏನಂತಾರೆ, ರಾಜ್ಯಾಧಿಕಾರ ಏನಂತಾರೆ ಅದಕ್ಕೆ, ಪೊಲಿಟಿಕಲ್ ಸಿಸ್ಟಮ್ಗೆ, ಪೊಲಿಟಿಕಲ್ ಸಿಸ್ಟಮ್ ಕರೆಕ್ಟಾಗಿ ಇದೆಯಾ ಹೋಗ್ಲಿ ನಮ್ಮ ದೇಶದಲ್ಲಿ?
ಇಲ್ಲ
ಇಲ್ಲ. ಏನಾಗಿದೆ, ಕರಪ್ಷನ್ ಇದೆ, ಕರೆಕ್ಟಾ? ಮೋಸ ಆಯ್ತಾ ಇಲ್ವಾ?
ಹೊಸ ಇದೆ.
ಮೋಸ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿ ವ್ಯಕ್ತಿಗಳು ಮೋಸಗಾರು ಅಂತ ಹೇಳಕ್ಕಾಯ್ತದಾ? ಇಲ್ಲ ರೀ. ಎಷ್ಟೋ ಜನ ಏನ್ರಿ ತುಂಬ ಸಿನ್ಸಿಯರ್ ಆಗಿ ಏನಾಗಿದ್ದಾರೆ ಇದಾರೆ, ಆದರೆ ಆ ಸಿಸ್ಟಮ್ ಹೆಂಗಿದೆ, ಆ ಸಿಸ್ಟಮ್ ಕರಪ್ಟ್ ಆಗಿದೆ. ಇದೇ ರೀತಿ ನಾವು ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದು, ಪ್ರೊಟೆಸ್ಟೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದು ಹೊರತು ಪ್ರತ್ಯೇಕವಾಗಿರೋಂಥ ವ್ಯಕ್ತಿಗಳ ಬಗ್ಗೆ ಅಲ್ಲ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಓಕೆನ್ರಾ? ಇದು ಆ್ಯಂಟಿ ಕ್ರೈಸ್ಟ್ ಲಾಸ್ಟ್ ಕ್ಲಾಸ್. ಇದರಲ್ಲಿ ನಿಮ್ಗೆ ಏನೋ ಡೌಟು, ಏನೋ ಪ್ರಶ್ನೆ ಐತೆ ಅಂದ್ರೆ ದಯವಿಟ್ಟು ಕೇಳಿ. ಯಾರಿಗೇನ ಪ್ರಶ್ನೆ ಇದೆಯಾ, ಏನೋ ಕೇಳಬೇಕು ಅಂದ್ರೆ ದಯವಿಟ್ಟು ಕೇಳ್ಕೊಳ್ಳಿ, ಡಿಸ್ಕಸ್ ಮಾಡಿ, ಏನು ತೊಂದರೆ ಇಲ್ಲ. ಲತಾ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ?
ಇವತ್ತು ಸ್ವಲ್ಪ ಕನ್ಫ್ಯೂಸ್ ಇದೆ ಫಾಸ್ಟರ್ ನಂಗೆ.
ಹೌದು ಸಿಸ್ಟರ್, ಸ್ವಲ್ಪ ಇದು ಗ್ರಹಿಸ್ಕೊಳಕ್ಕೆ ಕಷ್ಟ ಆಗ್ತಾರೆ, ಯಾಕಂದ್ರೆ ಇದು ಚಿಹ್ನೆ ರೂಪದಲ್ಲಿ ಇರೋದ್ರಿಂದ ನಿಮ್ಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗ್ತಾರೆ. ನೀವೇನು ಮಾಡಿ, ಒಂದು ಎರಡು ಮೂರು ಸರ್ತಿ ಕೇಳಿ, ಓಕೆನಾ?
ಓಕೆ ಫಾಸ್ಟರ್.
ಇದು ಹೆಂಗೆ ಅಂತಂದ್ರೆ, ಇವಾಗ ಯೇಸುಕ್ರಿಸ್ತ ಸಾಮ್ಯ ಹೇಳಿದ್ರು ಗೊತ್ತಾ, ಬಿತ್ತುವನ ಸಾಮ್ಯ.
ಸರ್
ಆ
ಓಕೆ.
ಬೀಜ ಅಂದ್ರೆ ಏನು, ದೇವರ ವಾಕ್ಯ. ನೆಲ ಅಂದ್ರೆ ಮನುಷ್ಯನ
ಹಾಂ
ಹೃದಯ.
ಹಾಂ
ಆ ಥರ ಒಂದೊಂದೇ ಕೋಡ್ಗಳನ್ನ ಬೈಬಲಿಂದ ತೆಗಿಬೇಕು, ಓಕೆನಾ?
ಸರ್ ಓಕೆ
ಓಕೆ ಓಕೆ. ಇನ್ನೊಂದು ಸರಿ ಕೇಳಿ, ಇನ್ನೂ ಡೌಟ್ ಇದ್ರೆ ಕೇಳಿರಿ ಸರ್, ತೊಂದರೆ ಇಲ್ಲ. ಹಾಂ ಓಕೆ.
ಓಕೆ ಓಕೆ ಫಸ್ಟ್.
ಶಾಂತ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ?
ಇದೆಲ್ಲ ಮಿಕ್ಸ್ ಆಗಿದೆಲ್ಲ ಸರ್, ಸ್ವಲ್ಪ ಕಷ್ಟ ಅನಿಸ್ತದೆ ಅಷ್ಟೇ, ಇನ್ನೇನಿಲ್ಲ.
ಹೌದು ಸರ್, ಕಷ್ಟ ಆಗ್ತಾರೆ ಖಂಡಿತವಾಗ, ನನಗೂ ಗೊತ್ತು. ಪ್ರಕಟಣೆ 12ನೇ ಆತ್ಮಿಕವಾಗಿ ಅರ್ಥ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾರೆ. ಈ ಸಿಂಪಲ್ ಆಗಿ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳ್ತಿರೋದು, ಸಭೆಯಲ್ಲೇ ಇತ್ತು ಕ್ರಿಸ್ತ ವಿರೋಧಿ, ಗುಪ್ತವಾಗಿ ಬೆಳೀತಾ ಇತ್ತು, ಸಭೆಯಿಂದ ಹೊರಗಡೆ ಆಯಿತು. ಹೊರಗಡೆ ಬಂದಿದ ಮೇಲೆ ಸಭೆಗೇನೆ ಪ್ರಾಮುಖ್ಯತೆ ಇರಲಿಲ್ಲ. ಸೊ ಅಂತ್ಯದಲ್ಲಿ ಸಭೆಯ ವಾಪಸ್ ಏನಾಯಿತು, ದೇವ ಕೃಪೆಯಿಂದ ಪೋಷಣೆ ಹೊಂದಿ, ಸತ್ಯವೇದ ಮುಖಾಂತರ ಪೋಷಣೆ ಹೊಂದಿ ತಿರ್ಗಾ ಪ್ರಾಮುಖ್ಯತೆಗೆ ಬಂತು. ಅದು ಯಾವಾಗ ಅಂದರೆ 1799 ಇಸ್ವಿಲಿ. ಸಭೆ ತಿರ್ಗಾ ಬರ್ತಾರೆ ಅಂತ ಗೊತ್ತಾಗಿ ಏನ್ರಿ ಕ್ರಿಸ್ತ ವಿರೋಧಿ ಇದನ್ನ ಬಿಡಲಿಲ್ಲ, ಸಭೆನ ಹಿಂಗಾರ ಮಾಡಿ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ದೇವರು ಅದನ್ನ ಬಿಡಲಿಲ್ಲ. ದೇವ್ರ ಸಭೆನೇ ಮಾಡೋದು ಕಾಪಾಡಿದ್ರು. ಇಷ್ಟೇ ಅದಲ್ಲಿರೋಂಥ ಸಾರಾಂಶ, ಓಕೆನಾ? ಓಕೆ ಪ್ರಸನ್ನ ಬದವ್ರು, ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಸರ್, ಅದು ಇನ್ನೊಂದ್ಸತಿ ಕೇಳ್ಬಿಟ್ಟು.
ಕೇಳಿ ಬದಾರ್,
ಕೇಳ್ತೀನಿ
ಇನ್ನೊಂದ್ಸತಿ
ಸರ್.
ಕೇಳಿಬಿಟ್ಟು ನಿಮ್ಗೆ ಡೌಟ್ ಕೇಳ್ರಿ. ಓಕೆ ಸರೋಜೇಷ್ಟರ್, ಏನೋ ಪ್ರಶ್ನೆ ಇದೆಯಾ?
ಬೇಕು ಫಸ್ಟ್ರೆ
ಸಿಸ್ಟರ್ ಪ್ರಶ್ನೆ ಇದೆಯಾ?
ಆಡಿಯೋ ಕೇಳ್ಬಿಟ್ಟು ಆಮೇಲೆ ಕೇಳ್ತೀನಿ.
ಸರಿ ಇಷ್ಟ, ಓಕೆ.
ನೀವು
ವಾಣಿ ಮಾಡಿ.
ಕಳಿಸ್ತೀರಲ್ಲ
ಹಾಂ ಕಳಿಸ್ತೀನಿ ಸರ್, ಕಳಿಸ್ತೀನಿ
ವಾಟ್ಸಪ್ಗೆ.
ಕಳಿಸ್ತೀನಿ ಸರ್, ಕಳಿಸ್ತೀನಿ. ಕೇಳಿ, ಏನೋ ಪ್ರಶ್ನೆ ಇದ್ರೆ ಕೇಳಿ. ವಾಣಿ ಇಷ್ಟರ್, ಏನೋ ಪ್ರಶ್ನೆ ಇದೆಯಾ? ವಾಣಿ ಮಾರ್ಟಿನ್ ಸ್ಟರ್,
ಇಲ್ಲ ಬ್ರದರ್.
ಓಕೆ. ಸರಿ ಹಂಗಾರೆ. ಹಾ
ಅಷ್ಟೇ ಒಂದು ವಿಷಯ,
ಹೇಳಿ.
ಇದು ರೋಮನ್ ಪದ್ಧತಿ, ರೋಮನ್ ರೂಲ್ ಆಮೇಲೆ ಪ್ರೊಟೆಸ್ಟೆಂಟ್ ರೂಲ್ ಎರಡು ಸೇರಿ ಏನಾದ್ರು ಸರ್ ಇವು?
ಇವರಿಬ್ರು ಸೇರಿಬಿಟ್ಟೆ ಕ್ರಿಸ್ತ ವಿರೋಧಿ. ರೋಮನ್ ಕ್ಯಾಥಲಿಕ್ ಸಭೆ ಮತ್ತೆ ಪ್ರೊಟೆಸ್ಟೆಂಟ್ ಸಭೆ ಇವೆರಡೂ ಸೇರಿಬಿಟ್ಟೆ ಕ್ರಿಸ್ತ ವಿರೋಧಿ. ಯಾಕೆ ಕ್ರಿಸ್ತ ವಿರೋಧಿ ಅಂತಂದ್ರೆ ಇವ್ರು ಮಾಡೋಂಥ ಉಪದೇಶಗಳು ಕ್ರಿಸ್ತನಿಗೆ ಏನಾಗಿದೆ, ವಿರುದ್ಧವಾಗೆ ಇದೆ. ಓಕೆನಾ?
ಆಯ್ತು ಸರ್.
ಏನಿಲ್ಲ, ಸಿಂಪಲ್ ಒಂದು ಉದಾಹರಣೆ. ಪ್ರಭು ರಾತ್ರಿ ಭೋಜನ ಯಾವಾಗ ಮಾಡಬೇಕು, ಬೆಳಿಗ್ಗೆ ಮಾಡಬೇಕಾ ರಾತ್ರಿ ಮಾಡಬೇಕಾ?
ರಾತ್ರಿ ಮಾಡ್ಬೇಕು ಸರ್.
ಬೆಳಿಗ್ಗೆ ಮಾಡೋದು ಸರಿನಾ, ತಪ್ಪು ತಾನೆ?
ಬೈಬಲ್ ಪ್ರಕಾರ ತಪ್ಪು ಸರ್.
ಅಷ್ಟೇ, ಬೈಬಲ್ ಪ್ರಕಾರ ತಪ್ಪು ಮೇಲೆ ತಪ್ಪೇ. ಇದು ಕ್ರಿಸ್ತನಿಗೆ ವಿರುದ್ಧವಾಗಿ ಮಾಡಿದಾಗೆ. ಎರಡನೇದು, ಪ್ರಭು ರಾತ್ರಿ ಭೋಜನ ಇದು ನಾವು ವರ್ಷಕ್ಕೊಂದ್ಸರಿ ತಗೊಬೇಕಾ, ದಿನಕ್ಕೊಂದ್ಸರಿ ತಗೊಬೇಕಾ, ತಿಂಗಳಿಗೊಂದ್ಸರಿ ತಗೊಬೇಕಾ?
ವರ್ಷಕ್ಕೊಂದ್ಸಲ ಸರ್.
ಇವಾಗ ಇದು ವಿರುದ್ಧವಾಗಿ ಮಾಡಿದ್ರೆ ಏನ್ ಮಾಡಿದಂಗೆ, ಕ್ರಿಸ್ತನಿಗೆ ವಿರುದ್ಧವಾಗಿ ಏನ್ ಮಾಡಿದಂಗೆ ಮಾಡಿದಾಗ, ಇದೇ ಕ್ರಿಸ್ತ ವಿರೋಧಿ ಅಂತ ಹೇಳೋದು. ಓಕೆನಾ? ಓಕೆ ಸರಿ. ಓಕೆ, ಏನೋ ಡೌಟ್ಸ್ ಇದೆಯಾ? ಇಲ್ಲ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ?
ಸರ್.
ಓಕೆ ಸರಿ. ಓಕೆ.